ಹನುಮಂತರಾಯರು ಸರಳ ಸುಂದರವಾದ ರೀತಿಯಲ್ಲಿ ದೈವದತ್ತವಾದ ಕಂಠದಲ್ಲೂ ಕೂಡ ಆಯಾ ಸಂದರ್ಭಕ್ಕೆ ತಕ್ಕಂತಹ ವಿಷಯಗಳ ನಿರೂಪಣಾ ಚಾತುರ್ಯ ಅನ್ನೋದು ನನ್ನ ಅನುಭವ. ಅತಿ ಹೆಚ್ಚು ಮಾತಾಡಬಾರ್ದು, ಹೇಳಬೇಕಾದ್ದನ್ನು ಹೇಳದೇನೂ ಇರಬಾರ್ದು, ಅದು ಒಂದು ನ್ಯೂನತ. ಹೇಳಬೇಕಾದ್ದನ್ನು ಅಲ್ಪಕಾಲದಲ್ಲೂ ಕಾಲಾವಕಾಶ ಸಿಗ್ತಾ ಎಕ್ಸ್ಪ್ಲೈನ್ ಮಾಡೋದು, ಕಾಲಾವಕಾಶ ಸಿಗಲಿಲ್ಲ ಅದರಷ್ಟು ಅರ್ಥಗಳು ಕೂಡ ಅಲ್ಪದರಲ್ಲಿರಬೇಕು. ದೃಷ್ಟಾಂತ ಕೊಡ್ತಾರೆ ದಾಸರಾಯರೇ, ಹಂಡೆ ಒಳಗೆ ಪಾನಕ ಇದೆ, ಅದನ್ನು ಒಂದು ಲೋಟದಿಂದ ತುಂಬಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ಹಂಡೆಯ ಪಾನಕದಲ್ಲಿ ಏನೇನು ಕಂಟೈನ್ಸ್ ಆಫ್ ಪಾನಕ ಇದೆಯೋ ಅದೆಲ್ಲದರ ಸಂಬಂಧವೂ ಅದರಲ್ಲೂ ಇದೆ. ಲೋಟದ ಪಾನಕವೂ ಅದೇ ರುಚಿ, ಹಂಡೆಯಲ್ಲಿರ್ತಕ್ಕಂಥದ್ದು ಅದೇ ರುಚಿ. ಅಂದರೆ ಹಂಡೆಯಿಂದ ಒಂದು ಲೋಟವನ್ನು ತೆಗೆದಾಗ ಲೋಟದ ಪಾನಕಕ್ಕೂ ಹಂಡೆಯ ಪಾನಕಕ್ಕೂ ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಅಂದರೆ ಅದು ಗಾತ್ರದಲ್ಲಿ ದೊಡ್ಡದು, ಇದು ಗಾತ್ರದಲ್ಲಿ ಚಿಕ್ಕದಾರೆ. ಹಾಗೆ ವಿಷಯ ನಿರೂಪಣಾ ಕ್ರಮ ಇರಬೇಕು. ಒಂದು ದೊಡ್ಡದಾದರೂ ಅದನ್ನು ಸರಳ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಆ ಅಂಶ ಅದರೊಳಗೆ ಇರಬೇಕು. ಇದು ದೈವ ದತ್ತವಾದ ಅನುಗ್ರಹದಿಂದ ಬರ್ತಕ್ಕಂಥದ್ದು, ಇದು ಪುಸ್ತಕ ಪಾಲಾಶೆಯಿಂದ ಬರೋದಲ್ಲ. ಅದರಿಂದಲೇ ಗುರು ಅನುಗ್ರಹ ಅನ್ನೋದು. ಇಂಥ ಒಂದು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಬೆಂಗಳೂರಿನಲ್ಲಿ ವಾಹಿನಿ ಕೃಷ್ಣಾಚಾರ ಪುರಾಣ ಅಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಆ ಕಾಲದಲ್ಲಿ ಮಿನಿಮಮ್ಮು 500 ಜನ ಸೇರ್ತಿದ್ರು. ಅಷ್ಟು ಪುರಾಣ ದಾಸ ಸಾಹಿತ್ಯದ ಸಮನ್ವಯದ ಆಳವಾದ ವ್ಯಾಖ್ಯಾನವನ್ನು ಅವರು ಮಾಡ್ತಾ ಇದ್ರು ಅಂತ ಬೆಂಗಳೂರಲ್ಲಿ ಖ್ಯಾತಿ ಇದೆ. ನೋಡಿದವರಿದ್ದಾರೆ, ನಮ್ಮ ಖಡ್ಡಿ ಶ್ರೀನಿವಾಸಾಚಾರ್ಯರು ಅವರ ಪುರಾಣ ಕೇಳಿದವರು ನಂಗೆ ಹೇಳ್ತಾ ಇದ್ರು. ಅಂದರೆ ಪ್ರಾಚೀನ ಸಂಪ್ರದಾಯದ ಅರ್ಥ ವಿನ್ಯಾಸಗಳಿಂದ ಆ ಪರಂಪರೆಯನ್ನು ಹೊಂದಿರತಕ್ಕಂಥವು ಅಂತ ಅರ್ಥ. ಇವತ್ತು ನಾವು ಕೂತ್ಕೊಂಡು ನಮ್ಮ ಮತಿಗೆ ಎಟುಕುವಂಥ ಯುಕ್ತಿ ಚಾಲನೆಯಿಂದ ಪ್ರತಿಪಾದನೆ ಮಾಡೋದು ಬೇರೆ, ಆದರೆ ಮಾಡಬಾರದೇ ಅದು ತಪ್ಪೇ. ಅಂದರೆ ಅಧ್ಯಾಯದಲ್ಲಿ ಮ್ಯಾಥಮೆಟಿಕ್ಸ್ ಎರಡು ಲೆಕ್ಕ ಮಾಡಿಕೊಡ್ತಾನೆ ಮೇಷ್ಟ್ರು, ಅಧ್ಯಾಯನ ಹೋಮ್ವರ್ಕ್ ಕೊಡ್ತಾನೆ ಮಾಡ್ಕಂಬ ಅಂತ. ಮೇಷ್ಟ್ರೇನು ಎರಡು ಲೆಕ್ಕ ಹೇಳ್ಕೊಟ್ಟ, ನಾನು 28 ಲೆಕ್ಕ ಮಾಡಿದೆ ಅಂತ ಹೇಳೋಣಂತಾರ? ಅದು ಗುರುವಿಗೆ ಸಂಬಂಧಪಟ್ಟದ್ದು. ಹಾಗೆ ಎರಡು ಹೇಳಿಕೊಟ್ರು ಕೂಡ 4 ನೀವು ಅದನ್ನು ಹೇಳ್ಬೋದು ಅದಕ್ಕೆ ಅನುಗುಣವಾಗಿ. ಅಂಥ ಒಂದು ವ್ಯವಸಾಯವು ಅವರಲ್ಲಿದೆ. ಆದ್ದರಿಂದ ಸುಮಾರು 68 ಅಥವಾ 69 ಇಸ್ವಿಯಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ. 70-75 ಗುರು ಗೋವಿಂದಾಸರ ಸಂಪರ್ಕ ನನಗೆ ಬಹಳ ವಿಶೇಷವಾಗಿ ಶ್ರೀ ದೇವೇಂದ್ರ ತೀರ್ಥಗಳ ಮಠದ ಸಂಪರ್ಕದಿಂದ ಆಯಿತು. ಆಗಲಿ ಆಖ್ಯಾನ ಹೋಮಾದಿಗಳು, ಬೃಹತಿ ಸಹಸ್ರಾದಿಗಳು ಇತ್ಯಾದಿಗಳು, ಅದಕ್ಕೆ ಚಿತಿ ಸಂಸ್ಕಾರವನ್ನು ತೆಕ್ಕೊಟ್ಟವರೇ ಪ್ರಥಮತಃ ನಮ್ಮ ಗುರುಗಳು. ಹೀಗೆ ಸಂಬಂಧದಿಂದ ಆಗಲಿಂದಲೂ ಅವರ ಒಡಂಬಡಿಕೆ, ಅವರ ಒಂದು ವಿಷಯ ಎಂಬತಕ್ಕಂಥದ್ದನ್ನು ನಾನು ಸಂಬಂಧ ಇಟ್ಟುಕೊಂಡಿದ್ದೇನೆ. ಆಗಲಿಂದಲೂ ಕೂಡ ಹೊಸ ವಿಷಯಗಳನ್ನು ನಿರೂಪಣೆ ಮಾಡತಕ್ಕಂತಹ ಕ್ರಮಬದ್ಧವಾಗಿರತಕ್ಕಂಥ ಒಂದು ಮೆಥೆಡ್ ಅಂತೀವಲ್ಲ, ಮಾರ್ಗ, ಅವರನ್ನು ಅದನ್ನು ಆರಿಸ್ಕೊಂಡಿದ್ದಾರೆ, ಅದರಂತೆ ಸಾಧನೆ ಮಾಡಿದ್ದಾರೆ ಎಂಬುದಾಗಿ ಇದು ಸಾಕ್ಷಿಯಾಗಿದೆ. ಆದ್ದರಿಂದ ಇಂಥ ಒಂದು ಬೃಹತ್ತಾದ ದೇವಸ್ಥಾನದ ನಿರ್ಮಾಣ ಅವರ ಗುರುಗಳ ಅನುಗ್ರಹದಿಂದ, ಮನೆಯನ್ನೇ ವಿಠಲ ಮಂದಿರವನ್ನಾಗಿ ಮಾಡಿದ್ದು. ಇವತ್ತು ಹನುಮಂತರಾಯರು 11 ಎಕರೆಯ ಈ ಜಮೀನಲ್ಲಿ, ಅರ್ಥ ಆಯ್ತೇನು, ಇಷ್ಟು ಬೃಹದಾಕಾರವಾದ ಮಂದಿರದಲ್ಲಿ ಮಾಡಿದ್ದಾರೆ ಅಂದರೆ ಅದು ಗುರುಗಳಿಂದ ದತ್ತವಾದದ್ದು, ಅಭಿವೃದ್ಧಿಯಾದ ರೂಪದಲ್ಲಿ ಬಂದಿದೆ ಅನ್ನೋದು ಗೊತ್ತಾಗ್ತದೆ. ಅನ್ನ ಇಂಥ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶನ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥ, ನಿರ್ಮರ್ತ್ಯೋಗ್ರ ಭವಾರಣವೇ ನಿಜಮನೋಭಿಷ್ಟಂ ದಿಶಾ ಭೀತಿಯ ರಾಜರು ಹೇಳ್ತಾರೆ, ಭವಸಾಗರವನ್ನು ಕಡದು ಆಚೆ ಹಾಕಿ ಅಲ್ಲಿಂದ ಮೇಲೆ ಎತ್ತಿದಂತೆ ನಮ್ಮ ಸ್ವಾಮಿ ಇದ್ದಾನೆ ಅಂತ ಏನು ಕಡುಗೋಲು ಕೃಷ್ಣನನ್ನು ವರ್ಣೆ ಮಾಡ್ತಾರೆ, ಅದರಂತೆ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳ ಭವಸಾಗರವನ್ನು ಕಡಿದು ಆ ಭವಸಾಗರಕ್ಕೆ ಕಾರಣವಾದಂಥ ಅಜ್ಞಾನ ಲಿಂಗ ಶರೀರವನ್ನು ಛೇದನೆ ಎಂಬತಕ್ಕಂಥ ಮಾಡಿ ಅವ್ರನ್ನ ಉದ್ಧತವನ್ನಾಗುವುದನ್ನು ಮಾಡುವಂತಹ ಕಾರ್ಯ ಈ ಆಶ್ರಮದಲ್ಲಿ ನಡೀಲಿ ಎಂಬತಕ್ಕಂಥ ಆಶಯನ ಪಡ್ತಾ, ಚಕ್ರಧರ ನಾರಾಯಣ, ಚಕ್ರ ಯಾರ ಮೇಲೆ ಪ್ರಯೋಗ ಮಾಡೋದು, ಭಕ್ತರ ಮೇಲೆ ಮಾಡ್ತಾನ ನಾರಾಯಣ ಚಕ್ರ. ಯಾಕೆ ಪ್ರಯೋಗ ಅಂದರೆ ಅಜ್ಞಾನ ಕತ್ತಲು ನಿವೃತ್ತಿಗೋಸ್ಕರನ್ನೇ ಮಾಡ. ಆದ್ದರಿಂದ ಬರೀ ನಾರಾಯಣ ಅಂತ ಅವ್ರು ಮಾಡಿಲ್ಲ, ಚಕ್ರನಾರಾಯಣ ಅಂದರು. ಯಾರು ಯೋಗ್ಯತೆ ಇಲ್ಲವೋ ಅವ್ರಿಗೆ ಚಕ್ರರಾಗುತ್ತೆ, ಯೋಗ್ಯತೆ ಇದ್ದವರಿಗೆ ಚಕ್ರವಾಗುತ್ತೆ. ಆದ್ದರಿಂದ ಅಂತಹ ಚಕ್ರದಿಂದ ಹರಿಯನ್ನು, ಶತ್ರುವನ್ನು, ಅನಿಷ್ಟವ ರೂಪವಾಗಿರ್ತಕ್ಕಂಥ ನಮ್ಮ ಸಂಕಷ್ಟಗಳನ್ನು ತೊರೆದು ನರಸಂಬಂಧ ಜ್ಞಾನಂ ದದಾತೀತಿ ನಾರದ ನುಡಿಯಲಿದ್ದಾರೆ. ನರಸಂಬಂಧ ಜ್ಞಾನಂ ದದಾತೀತಿ ನಾರದ ಅಂತ ಒಂದು ಹೆಸರು. ನರ ಅಂದರೆ ಜೀವರು, ಅವರಿಗೆ ಸಂಬಂಧಪಟ್ಟ ಜ್ಞಾನವನ್ನು ಯಾರು ಕೊಡ್ತಾರೋ ಅವರು ನಾರದ ಅಂತ ಹೆಸರು. ಆ ಕಾರ್ಯವೂ ಇಲ್ಲಿ ನಡೀತದೆ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದೇ ಇರತಕ್ಕಂಥ ವೇದಾದಿಗಳು ಅಂತ ಅರ್ಥ ಅಲ್ವಾ? ತಂ ಸಂಬಂಧ ಜ್ಞಾನಂ ದದಾತೀತಿ ನಾರದ. ವೇದ ಶಾಸ್ತ್ರಾರ್ಥದ ಪರಂಪರೆಗೆ ಸೇರಿರ್ತಕ್ಕಂಥ ಪುರಂದರ ಉಪನಿಷತ್ ಎಂಬುದಾಗಿ ಗುರುಗಳಿಂದ ಕರೆಸಿಕೊಂಡಿರ್ತಕ್ಕಂತಹ ಅರ್ಥವಿನ್ಯಾಸಗಳು ಈ ಆಶ್ರಮದಲ್ಲಿ ಲಭ್ಯವಾಗಲಿದೆ ಆಗಲಿ ಎಂಬತಕ್ಕಂಥದ್ದನ್ನು ನಾರದರ ಶಬ್ದದಿಂದಲೇ ಹೇಳ್ತಾ ಇದೆ. ನರಾಂದ್ರ ಜೀವ, ನಾರಾಂದ್ರ ಜೀವೋತ್ತಮತ್ವಾತ್ ಅಯನ ಆಶ್ರಯತ್ವಾತ್ ನಾರಾಯಣ ಅಂತ. ನರಾಂದ್ರ ಜೀವರುಗಳು, ನಾರಾಂದ್ರ ಜೀವೋತ್ತಮ, ಜೀವೋತ್ತಮರಾಗಿರತಕ್ಕಂತಹ ರುಜುಗಳು ಅಲ್ವಾ ಹನುಮ ಭೀಮ ಮಧ್ವ ಇತ್ಯಾದಿಗಳು. ಅರ್ಥಾತ್ ಉಪಲಕ್ಷಣತೆಯ ವಾದಿರಾಜರ ವಿಶೇಷವಾದಂಥ ರುಜುತ್ವ ಪ್ರತಿಪಾದಕವಾದಂಥ ಪರಂಪರೆ ಅವರ ಪರಂಪರೆ. ಆದ್ದರಿಂದ ಅಂಥ ವಾದಿರಾಜರ ವಿಷಯದಲ್ಲೂ ಕೂಡ ರುಜುತ್ವ ಪ್ರತಿಪಾದಕವಾದಂಥದ್ದು ಅವರಿಗೆ ವಿಶೇಷ ಅನ್ನರೂಪವಾಗಿರತಕ್ಕಂಥ ಆಖ್ಯಾನಾದಿ ಗ್ರಂಥಗಳ ಪಾರಾಯಣ ಹೋಮಾದಿಗಳು ಕೂಡ ಮುಂದೆ ನಡೀತದೆ. ಅದಕ್ಕೂ ನಾರಾಯಣ ಅಂತಾನೆ ಹೆಸರು. ಆದ್ದರಿಂದ ನಾರದ ನಾರಾಯಣ ಎರಡಾಯಿತು. ಇನ್ನು ವೇಂ ಪಾಪಂ ಕಟತೇ ಸ್ಮಾತ್, ನಮ್ಮ ಪಾಪಗಳನ್ನ ಕತ್ತರಿಸಿ ಹಾಕಿ ಆ ಜಾಗದಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಜ್ಞಾನಾವಿರ್ಭಾವವನ್ನು ಮಾಡಿಕೊಡ್ತಕ್ಕಂಥ ರೂಪವೇ ವೆಂಕಟೇಶನ ರೂಪ. ಅದರಿಂದನೇ ಕಲಿಯುಗದಲ್ಲಿ ಕೃಷ್ಣ ರೂಪದಿಂದ ಹೊರಟ ರೂಪ ಪ್ರಧಾನವಾಗಿ ಐದು: ಒಂದು ವೆಂಕಟೇಶ, ಒಂದು ಪಂಡರಾಪುರದ ವಿಠಲ, ಒಂದು ಪೂರಿ ಜಗನ್ನಾಥ, ಒಂದು ರಂಗನಾಥ, ಒಂದು ವರದರಾಜ. ಇದಿಷ್ಟು ಕೃಷ್ಣರು, ಇನ್ನೂ ಜಾಸ್ತಿ ಇದೆ. ಐದು ರೂಪ ಪ್ರಧಾನವಾಗಿ ಹೊರಟಿದೆ. ಆದ್ದರಿಂದನೇ ವಾದರಾಜರು ಕೂಡ ಈ ಐದು ರೂಪವನ್ನು ಸ್ತೋತ್ರ ಮಾಡಿದ್ದಾರೆ. ವಿಠಲ ರೂಪ ಎಂಬತಕ್ಕಂಥದ್ದು ಅಜ್ಞಾನ ನಿವೃತ್ತಿಗೋಸ್ಕರ ವಿಶೇಷವಾದ ಹೊರಟಂಥ ಹರಿದಾಸ ಸಾಹಿತ್ಯದ ಇಡೀ ಸಮಗ್ರಕ್ಕೆ ಉಪಾಸನೆಗೆ ಬೇಕಾದಂಥ ವಿಠಲೋಪಾಸನೆ ಅದು. ವಿಠಲನ ಇಲ್ಲಿ ಸನ್ನಿಧಾನ ಇದೆ. ಇಲ್ಲಿ ಅಂಕಿತ ಪ್ರಧಾನಾದಿಗಳು ಆಗಿರತಕ್ಕಂಥವರು, ಮುಂದೆ ಆಗತಕ್ಕಂಥ ಯೋಗ್ಯತೆ ಇರತಕ್ಕಂಥವರು, ಅಂತಕಾರಿಗಳು ಕೂಡ ಮುಂದೆ ಇಲ್ಲಿ ಅದು ಅಭಿವೃದ್ಧಿ ಎಂಬತಕ್ಕಂಥದ್ದನ್ನು ಹೊಂದತಕ್ಕಂಥದ್ದಾಗತ್ತೆ. ಕಾರಣ ವಿಜಯರಾಯರು ಸಂಚಾರ ಮಾಡಿರತಕ್ಕಂಥ ಕ್ಷೇತ್ರವಾದ್ದರಿಂದ, ವಿಜಯರಾಯರ ಪರಂಪರೆಯಿಂದಲೇ ಗುರು ಗೋವಿಂದ ಸರ್ವರಿಗೂ ಕೂಡ ಪರಂಪರೆ ಹರಿದು ಬಂದಿದೆ. ಆದ್ದರಿಂದ ಆ ಅಂಕಿತ ಪ್ರಧಾನವು ಕೂಡ ಅವಿಚ್ಛಿನ್ನವಾಗಿ ನಡೆದು ಬಂದಿದೆ. ಇದರಲ್ಲಿ ಜನಗಳು ಹಾಸ್ಯ ಮಾಡ್ಬೋದು, ಕುಚೋದ್ಯ ಮಾಡ್ಬೋದು, ಅದೆಲ್ಲ ದೂರತೋಪಾಸ್ತ, ಅದು ಎಲ್ಲ ಕಡೆಯಲ್ಲೂ ಇರ್ತದೆ. ಶ್ರೀಮದಾಚಾರ್ಯರು ಸಮುದ್ರ ಸ್ನಾನಕ್ಕೆ ಹೇಳಿದರು, ಮೇಲ್ಗಡೆ ಯಾರೋ ನಿಂತಿದ್ರು, ಏನ್ರಿ ನಿಮ್ಮ ಗುರುಗಳು ಭೀಮಸೇನದೇವರು ಅಂತೀರಿ, ಉರುಟ್ಕೊಂಡ್ಬಿಡ್ತೀನಿ ಅಂತ ಹೆದರ್ಕೊಂಡು ತಲೆ ಬಗ್ಗಿಸ್ತಾ ಇದ್ದಾರೆ ಎಂದು. ಭೀಮಸೇನ ದೇವರು ಅಂದ್ರೆ ಹಾಗೆ ನಿಂತಿರ್ಬೇಕಾಯ್ತು, ಅಲೆ ಬಂದು ನೋಡಿದ್ರೆ ಬಗ್ಗಬೇಕಾದ್ರೆ ಅಲೆ ಹೆದರ್ದಾಗಾಯ್ತಲ್ಲ ಅಂದ್ರಂತ. ಯಾರೋ ಶಿಷ್ಯರು ಹೇಳಿದ್ರು ಸ್ವಾಮಿ ಈಗ ಅಂತ ಇದ್ದಾರೆ ಅಂತ. ಅದಕ್ಕೆ ಅವರು ಹೇಳಿದ್ರು, ದುರ್ಮನಸಿ ತದೇವ ಶೋಭನಂ ಸ್ಯಾತ್. ಅದಿರಲಿ, ಅದ್ರ ಪಾಡಿಗೆ ಅದಿರುತ್ತೆ. ಇದು ಮುಳ್ಳಿದೆ ಅಂದ್ಬಿಟ್ಟು ಆ ಜಾಗನ ಹೆದರ್ಕೊಂಡು ಬಿಟ್ಬಿಡಬಾರ್ದು. ಅರ್ಥ ಆಗ್ತೀನಿ, ಎಕ್ಕಡ ಹಾಕೊಂಡು ತುಳ್ಕೊಂಡು ಹೋಗ್ತಾ ಇರ್ಬೇಕು ನಮ್ಮ ಗುರಿ ಇದೆ ಅಂತ ಅರ್ಥ. ನಮ್ಮ ಗುರುಗಳೇ ಹೇ ಇಲ್ಲೆಲ್ಲ ಬರೀ ಮುಳ್ಳಿದೆಪ್ಪ ಹೋಗಕ್ಕಾಗಲ್ಲ ಅಂತ ಅಲ್ವಾ. ಹಾಗಿದೆ, ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂದರೆ ನೋಡಿ, ಹೇಗಾಗಿದೆ ಮಾಡಿದ್ರೆ ಮಾಡಿದ್ರೆ ಹೇಗೆಗೋ ಇರುತ್ತೆ ಅದು. ಇಲ್ಲೆಲ್ಲ ಜಾಲಿ ಮುಳ್ಳುಗಳೇ ಜಾಸ್ತಿ. ಶುಗರ್ನವ್ರು ಕಾಲಿಟ್ರು ಅಂದ್ರೆ ಕಾಲೇ ತೆಗಿಬೇಕಾಗುತ್ತೆ, ಆಮೇಲೆ ತಲೆ ತೆಗಿಯೋದಿರಲಿ. ಆದರೆ ಅದಕ್ಕೆ ವ್ಯವಸ್ಥಿತವಾದ ಸಂಸ್ಕಾರಗಳನ್ನು ಮಾಡಿದಾಗ ಅದು ನಯನ ಮನೋಹರವಾಗಿರ್ತಕ್ಕಂಥ ವೃಂದಾವನ ಆಗಿಬಿಡ್ತದೆ, ವನ. ಹಾಗೆ ಮಾಡಿದ್ದಾರೆ. ಆದ್ದರಿಂದ ವಿಠಲ ಆಯಿತು. ವೆಂಕಟೇಶನ ರೂಪ ಅನ್ನೋದು ಕಲಿಯುಗದಲ್ಲಿ ವಿಶಿಷ್ಟವಾದದ್ದು ಅಂತ ಪುರಾಣನೇ ಹೇಳ್ತಾ ಇದೆ. ದೈತ್ಯ ಸಂಹಾರಕ್ಕಾಗಿಯೂ ಬಂದಿದ್ದಾನೆ, ಪರಮ ವೈಷ್ಣವರನ್ನ ಉದ್ಧಾರ ಮಾಡಲಿಕ್ಕೂ ಬಂದಿದ್ದಾನೆ. ಆದ್ದರಿಂದನೇ ಬ್ರಹ್ಮಾಂಡೇ ನಾಸ್ತಿ. ಎಲ್ಲಿ ಹೇಳಿದ್ದಾರೆ? ಪುರಂದರದಾಸರು ಚಂದೇಕಾರಾಯರು 12 ವರ್ಷ ಸಾಕ್ಷಾತ್ ತಿಮ್ಮಪ್ಪನ್ನ ಪೂಜೆ ಮಾಡ್ತಕ್ಕಂಥ ಕಾಲದಲ್ಲಿ ದಿನ ದಿನಕ್ಕೆ ಹೊಸ ಹೊಸ ತುಳಸಿಗಳು ಹೇಗೆ ಏರಿಸ್ತಿದ್ರೋ ಹಾಗೆ ಪುರಂದರದಾಸರು ಸಾಹಿತ್ಯದ ದೇವರ ನಾಮದ ತುಳಸಿಗಳನ್ನು ಏರಿಸ್ತಾ ಇದ್ರಂತೆ ಶ್ರೀನಿವಾಸನಿಗೆ. ಹಾಗೊಂದು ಮಾತು ಹೇಳ್ತಾನೆ: ಗರುಡನ ಪೆಗಲೇರಿ ಮೂರ್ಜಗಬ ಪಾಲಿಸುತ, ಮೂರ್ಜಗಬ ಮೋಹಿಸುತ, ಪರಮ ವೈಷ್ಣವರ ಪವನವ ಮಾಡುತ್ತಲೀ. ಪುರಂದರ ವಿಠಲ ವೆಂಕಟ ಬಂದ ಮನೆಗೆ, ಇನ್ನೂ ನಾನೇನ ಸ್ವೀಕೃತವ ಮಾಡಿದೇನು. ದಿನಾ ದರ್ಶನ ಕೊಡ್ತಿದ್ದ ದಾಸರಿಗೆ, ಚಂದ್ರಿಕಾರಾಯರು ದರ್ಶನ ಮಾಡ್ತಿದ್ರು. ಸ್ವಾಮಿ ಗುರುಗಳ ಹೃದಯದಿಂದ ನನ್ನ ಹೃದಯಕ್ಕೆ ಬಾ ಅಂದ್ರು ಅಷ್ಟೆ. ಗುರುಗಳ ಹೃದಯಕ್ಕೆ ದರ್ಶನ ಕೊಟ್ಟು ಚಂದ್ರಿಕಾರಾಯರಿಗೆ ದರ್ಶನ ಕೊಟ್ಟ. ಅದಕ್ಕೆ ಇವತ್ತು ನನಗೆ ನನ್ನ ಹೃದಯದಲ್ಲಿ ವಿಶೇಷವಾದ ಸುಖವನ್ನು ಕೊಟ್ಟ ಅಂತ. ಹಾಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಕುದುರೆಯನ್ನು ಏರಿ ಬೆಟ್ಟವನ್ನು ಇಳಿದು ಬೆಟ್ಟದ ಸುತ್ತೂರ ಸಂಚಾರ ಮಾಡಲಿಕ್ಕೆ ಹೊರಟ. ಯಾಕೆ ಹೊರಟ ಅಂದರೆ ಪರಮ ವೈಷ್ಣವರನ್ನ ಉದ್ಧಾರ ಮಾಡಲಿಕ್ಕೆ ಹೊರಟ ಅಂತ ಪುರಾಣದಲ್ಲಿ ಹೇಳ್ತು. ಅಂದರೆ ಬೇಟೆಯ ವ್ಯಾಜ ಅಷ್ಟೇ. ಇವತ್ತು ನೀವು ಭಕ್ತಿ ಚಾನಲ್ ನೋಡಿದ್ರೆ 7 ಪದಕ ಕಾಣುತ್ತೆ, ದೊಡ್ಡ 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 ದೊಡ್ಡದು ನಿತ್ಯ ಎಣಿಸ್ಕೊಂಡು ನೋಡಿ. ಏ ಅಷ್ಟು ಗಟ್ಟಿಯಾಗಿ ಹೇಳ್ತೀರ, ನಾನು ದಿನ ನೋಡ್ತೀನಿ ಅದನ್ನು. ನಾನು ಹೆಂಡ್ತಿಗೆ ಹೇಳ್ತಿರ್ತೀನಿ ಎಣಿಸೆ ಅಂತ, ನಾನು ಇಲ್ಲದೇ ದಿನ ಇಲ್ಲ ರೀ 7 ಇದೆ 7 ಇದೆ ಅಂತಾಳೆ. ಹೋಗಿ ಬಿಡು, 7 ಜನ್ಮಕ್ಕೂ ಇರಲಿ ಅಂತೀನಿ ನಾನು. ನಮ್ಮ ಗುರುಗಳು ಹಾಸ್ಯ ಮಾಡ್ತಿದ್ರು, ಅಷ್ಟಮಂತ್ರ ಮಾಡ್ಕೊಂಡು ಏನೋ ಅಂದರು. ಇವತ್ತಾಗಲಿಲ್ಲ, ಅವ್ರು ಹೋಗಿ ಬಿಡು ದೇವ್ರ ಕೈಮುಗೆ ಆದಷ್ಟು ಮಂತ್ರ ಅಂತಂದು ಅಂದರು. ಅಷ್ಟು ಮಂತ್ರ ಆಗದೇ ಇದ್ರು, ಅಷ್ಟೇ ಮಂತ್ರ, ಅಷ್ಟಮಂತ್ರ ಆಗಲಿಲ್ಲ, ಅಷ್ಟೇ ಮಂತ್ರ, ಅದು ಆಗದೇ ಇದ್ರೆ ಅಷ್ಟೇ ಮಂತ್ರ, ಆದಷ್ಟು ಮಂತ್ರ ಅಂದರು. ಎಷ್ಟಾದ್ರೂ ಅಷ್ಟೇ, ಯಾಕೆ ದುಃಖ ಪಡ್ದೆ? ನಮ್ಮ ಸ್ವಾಮಿ ಅಂಥ ನಿಷ್ಠೂರಿ ಅಲ್ಲ ಅಲ್ಲ, ತೃಣದಿಂದನೂ ಅದಕ್ಕೂ ಸಂತೃಪ್ತಿಯನ್ನು ಪಡಿಸ್ತಾನೆ, ಮೇರುವೂ ಸಂತೃಪ್ತಿಯನ್ನು ಪಡಿಸ್ತಕ್ಕಂಥ ಅವನಾಗ್ತಾನೆ. ಒಟ್ಟಿನಲ್ಲಿ ಏನೋ ಭಗವದರ್ಪಣ ಬುದ್ಧಿ ಎಂಬತಕ್ಕಂಥದ್ದಿರಬೇಕು. ಹಾಗಿಲ್ಲಿ ಶ್ರೀನಿವಾಸನ ರೂಪದಿಂದ ಪರಮ ವೈಷ್ಣವರನ್ನು ತಾನು ಆನಂದ ತೀರ್ಥವರದೇ, ಮುಗಿಸ್ತಾ ಇದ್ದೇನೆ ಇಲ್ಲೊಂದು ಸೂಕ್ಷ್ಮ, ಆನಂದ ತೀರ್ಥವರದೇ ದಾನ ವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇಮನ ಅಂತ ಶ್ಲೋಕ. ಇದು ವಾದರಾಜರು ಮಾಡಿರೋದು. ಆನಂದ ತೀರ್ಥರು ಇಲ್ಲಿಗೆ ಬಂದಿದ್ರೆ ಅಂತ ಕೇಳುವುದು ತಿರುಪ್ತಿ. ಯಾಕೆಂದರೆ ಎಲ್ಲ ವರ್ಣನೆ ಇದೆ, ಆನಂದ ತೀರ್ಥರು ಬಂದಿದ್ದು ವರ್ಣನೆ ಇಲ್ಲ ಅಂತ. ಇನ್ನೊಬ್ರು ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟಗಿರಿ ಸಮವ ನಾಸ್ತಿ ಅಂದಿದ್ದಾರೆ. ಆದರೆ ಆಚಾರ್ಯರನ್ನ ಮಧ್ವೀಜಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ನೇದೃಶಂ ಸ್ಥಲಮಲಂ ಶಮಲಗ್ನಿಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ಬದ್ರಿಕಾಶ್ರಮಕ್ಕೆ ಸಮಾನವಾದ ಕ್ಷೇತ್ರ ಇಲ್ಲ ಅಂದಿದ್ದಾರೆ. ತಿರುಪ್ತಿ ಇಟ್ಕೋಬೇಕೆ, ಬದ್ರಿ ಇಟ್ಕೋಬೇಕೆ? ನಾ ಹೇಳಿದೆ ದೇವತೆಗಳ ದೃಷ್ಟಿಯಿಂದ ಬದರಿ ಹೇಳಿರೋದು, ಮನುಷ್ಯರ ದೃಷ್ಟಿಯಿಂದ ವೆಂಕಟಗಿರಿ ಹೇಳಿರೋದಪ್ಪ. ಅದರಲ್ಲಿ ದೇವತೆಗಳು ಬರಲ್ವೇ ಅಂದರೆ ಬ್ರಹ್ಮದೇವರೇ ನಿತ್ಯಾವಾಸ ಸ್ಥಾನ, ಅಲ್ಲೂ ಬ್ರಹ್ಮದೇವರೇ, ಅದಕ್ಕೆ ದೇವತಾ ಭೂಮಿ ಅಂತ ಹೆಸರು. ಮತ್ತು ಇದಕ್ಕೇನು ಅಂದರೆ ಇದು ಭೂವೈಕುಂಠ ಅಂತ ಹೆಸರು, ಭೂವೈಕುಂಠ. ಅದಕ್ಕೆ ನಮಗೆ ಅನುಮಾನ ಪರಿಹಾರ ಮಾಡಬೇಕು, ರುಜು ಬಂದಿದ್ರೆ ಇಲ್ವೇ ಅನ್ನೋದನ್ನು ಯಾರು ಹೇಳಬೇಕು? ಮತ್ತೊಬ್ಬರು ರುಜು ಹೇಳಬೇಕು. ಅವರು ರುಜು ಅಂತ ಯಾರು ಹೇಳೋದು ಅಂತ ಕೇಳಿದ್ರೆ ಈ ಶ್ಲೋಕವೇ ಸಾಕ್ಷಿ. ಆನಂದ ತೀರ್ಥ ವರದೆ, ಆನಂದ ತೀರ್ಥರಿಗೆ ಅನುಗ್ರಹಿಸಿದವ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ, ದಾನವರು ದೈತ್ಯರು ಹರಿಯ ದ್ವೇಷಗಳು ಎಂಬತಕ್ಕಂಥ ಕಾಡಿಗೆ ಅಲ್ವಾ ಬೆಂಕಿ ಹಾಕ್ತಕ್ಕಂಥ ಕಾಡುಗಿಚ್ಚಿನಂತೆ ಇರತಕ್ಕಂಥ ಶ್ರೀನಿವಾಸ. ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ, ಸರ್ವರಿಗೆ ಜ್ಞಾನವನ್ನು ಕೊಡ್ತಕ್ಕಂಥವ್ರು. ವಿಶೇಷ ಪ್ರಸನ್ನ ಶ್ರೀನಿವಾಸ ಅಂತ ಹೆಸರಿಟ್ಟಿದ್ದಾರೆ. ಪ್ರಸನ್ನನಾಗಿ ಕೊಡೋದು ಮುಖ್ಯ ಅಲ್ವೇ. ಮನೆಯಲ್ಲಿ ಮಗು ಹಸು ಅಂತ ಹೊಡ್ಕೋತಿರುತ್ತೆ, ತಾಳು ಇನ್ನೆರಡು ನಿಮಿಷ ಅಂತ ಬೈತಿರ್ತಾಳೆ. ಬೀದಿಲಿ ಒಬ್ಬ ತಿರುಪಿಯೋ ನಿಂತ್ಕೊಂಡು ಕೆಟ್ಟದನ್ನು ಅನೇ ಅಂತಿರ್ತಾನೆ, ಕೇಳಲಾರಳು ಸಿಕ್ಕಾಬಟ್ಟೆಗಳು ರೈಸ್ ಆಯಿತು ಅಂದರೆ ಅವನು ಮುಂಡೆ ಮಗು ತುಚ್ಚು ಅಂತಾರೆ. ಏನೋ ಅವ್ನು ತೊಗೊಂಡೋಗಿ ಎಷ್ಟು ಹೋಗಪ್ಪ ಸದ್ಯ ಕೇಳಲಾರೆ ಅಂತ. ಆ ಮಗು ಕೇಳುತ್ತಾ, ನಂಗೆ ಕೊಡಲಿಲ್ಲ ಅವಳಗೆ ಕೊಟ್ಬಿಟ್ಟು, ನಂಗೆ ಕೊಟ್ಬಿಟ್ಟು ಅವನಿಗೆ ಕೊಡಬೇಕಾಗಿತ್ತು ಅಂತ. ಪ್ರೇಮದಿಂದ ಮಗು ಕೊಟ್ಲು, ಅವನು ಪ್ರೇಮದಿಂದ ಕೊಟ್ಲು. ಹಾಗಿಲ್ಲಿ ಜ್ಞಾನದಾಯಿನಿ ಸರ್ವೇಶೆ, ಪ್ರಸನ್ನ ಚಿತ್ತನಾಗಿ ಜ್ಞಾನವನ್ನು ಕೊಡುವುದರಲ್ಲಿ ಸರ್ವರಿಗೂ ನೀನೇ. ಕೊನೆಯದು ಭಾಳ ಚೆನ್ನಾಗಿದೆ. ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸಿಸ್ತು ಮೇ ಮನ, ಮೇ ಮನಃ, ನನ್ನ ಮನಸ್ಸಿನಲ್ಲಿ ನೀನು ನಿಂತ್ಕೊ. ಇಲ್ಲೊಂದು ಸ್ವಾರಸ್ಯ ಏನು ಅಂದರೆ, ಆನಂದ ತೀರ್ಥರಿಗೆ ಒಲೆದು ಹೇಗೆ ನಿಂತೀಯೋ ಹಾಗೆ ನನಗೆ ನಿಂತ್ಕೊ ಅಂತ ಅರ್ಥ. ಮೇ ಮನ, ಇದು ಅವರ ಸಾಮ್ಯ. ಇನ್ನು ಉಳಿದಿದ್ದಿದೆಯಲ್ಲ, ಜ್ಞಾನದಾಯಿನಿ ಸರ್ವೇಶೆ, ಸರ್ವರಿಗೆ ಜ್ಞಾನ ಕೊಟ್ಟು ಕಾಪಾಡುವಂತೆ ನನಗೇನಿಲ್ಲ. ಹೇತು ಏನಾಕಿದ್ರು, ಆನಂದ ತೀರ್ಥವರದಿ ಅಲ್ಲ ಶ್ರೀನಿವಾಸಿಸ್ತು ಮೇ ಮನ, ಆನಂದ ತೀರ್ಥರಿಗೆ ಒಲಿದು ಜ್ಞಾನದಾಯಕತ್ವದ ರೀತಿಯಲ್ಲಿ ನನ್ನ ಮನಸ್ಸಲ್ಲಿ ನಿಂತ್ಕೋ. ಉಳಿಕೆಯವರೇನು ಅಂದರೆ, ಜ್ಞಾನದಾಯಿನಿ ಸರ್ವೇಶೆ, ಸರ್ವರಿಗೂ ಜ್ಞಾನವನ್ನು ಕೊಡು. ಆದರೆ ಆನಂದ ತೀರ್ಥವರದ ಜ್ಞಾನವೇ ಸರ್ವರಿಗೆ ಅನ್ವಯ ಮಾಡಲಿಕ್ಕೆ ಬರಲ್ಲ. ಸರ್ವರಿಗೆ ಆನಂದ ತೀರ್ಥರಪ್ರದವಾದ ಜ್ಞಾನ ಸ್ವಾಮಿ ಏನು ಕೊಟ್ಟಿದ್ದಾನೆ ಆ ಜ್ಞಾನ ಕೊಡೋಕ್ಕಾಗಲ್ಲ. ಆನಂದ ತೀರ್ಥವರದೇ ಅನ್ನೋದು ಎಲ್ಲಿಗೆ ವಿಶೇಷಣ? ಅಂತಹ ಶ್ರೀನಿವಾಸನು ಮೇಮನ, ನನ್ನಲ್ಲಿ ನಿಂತ್ಕೊಳ್ಳಿ. ಸಾರ್ವಜನಿಕರಿಗೆ ಯಾವುದು ಅಂದರೆ, ಜ್ಞಾನದಾಯಿನಿ ಸರ್ವೇಶೆ, ದೇಶ ದೇಶದ ಜನರ ಪೊರೆ ಬಂತೆ, ಜನರಲ್ ಕಂಪಾರ್ಟ್ಮೆಂಟು. ಆದರೆ ಒಟ್ಟು ಫಲ ಏನು ಅಂದರೆ ಅಲ್ವಾ, ದಾನವಾರಣ್ಯ ಪಾವಕೆ. ಇದು ರುಜುಗಳಿಗೂ ಅನ್ವಯ ಆಗುತ್ತೆ, ಸಾಮಾನ್ಯ ವ್ಯಕ್ತಿಗಳಿಗೂ ಅನ್ವಯ ಆಗುತ್ತೆ. ದಾನವಾರಣ್ಯ ಪಾವಕೆ ಅದ್ವೈತ ಕಾಲ ಅನ್ನಲ್ಲ ಅಲ್ವಾ. ಆದ್ದರಿಂದ ಆನಂದ ತೀರ್ಥ ವರದತ್ವ, ಅದ್ವೈತ ಕಾಲಾನಲತ್ವ ಎಂಬತಕ್ಕಂಥ ಕೆಲಸವನ್ನು ಅದೇ ರೀತಿಯಲ್ಲಿ ಮಾಡಿರ್ತಕ್ಕಂಥವರು ವಾದಿರಾಜರು. ನಾನು ರುಜು ಎಂಬತಕ್ಕಂಥ ಸೂಕ್ಷ್ಮವನ್ನು ಈ ಶ್ಲೋಕದಲ್ಲೇ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಇಂಥ ರುಜುತ್ವ ಕಾರಕವಾದ ಅನೇಕ ಅಪೂರ್ವ ವಿಷಯಗಳು ನಮ್ಮ ಹಿರಿಯರು ಸಂಗ್ರಹ ಮಾಡಿಟ್ಟಿರ್ತಕ್ಕಂಥ ವಿಲಕ್ಷಣತೆ ಅಥವಾ ಅದರ ಪ್ರವಚನಾದಿಗಳು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಒಂದು ಕಡೆ ನಾವು ಹೇಳಬೇಕಲ್ಲ. ನಮಗೊಂದು ಅಖಾಡೆ ಬೇಕಲ್ಲ. ಕುಸ್ತಿ ಬಂದಿದೆ ಅಂದರೆ ಮನೇಲಿ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಈಗಂತ ಇದ್ರೆ ಮುಚ್ಚರಿ ಹತ್ಲ ಕಡೆ ಅಂತಾಳೆ, ನನ್ನ ಮೇಲೆ ನಿಮ್ಮ ಪವಾಡ ಅಂತ. ಅಖಾಡ ಇರಬೇಕು, ಅಖಾಡ ಇರೆ ಚೆನ್ನೈಯ ಕುಸ್ತಿ ಅಖಾಡ ಅಂತ. ಆಟವೇ ಇಲ್ಲ ಅಂದರೆ ಯಾ ನೇಣು ಹಾಕ್ಬೇಕು ಅಂತ ಕೊಟ್ಟು ಬಿಟ್ಟಿದ್ದಾರೆ. ನೇಣು ಹಾಕೋರೇ ಇಲ್ಲ ಅಂದರೆ ಯಾಕಿಲ್ಲ ಅಂದ್ರೆ, 100 crore ಜನದಲ್ಲಿ ನೇಣು ಹಾಕೋರು ಸಿಕ್ಕಲ್ಲ ಅಂದ್ರೆ ಇಲ್ವಲ್ಲ ನೋಡಿ ಹಣೆ ಬರ. ಅವನು ಯೋಗ ನೋಡಿ ದೇವ್ರು ಹೇಗಿಟ್ಟಿದ್ದಾನೆ ಸಾವನ್ನ, ನೀವು ಕೊಡ್ತೀನಿ ಅಂದ್ರೆ ಸಾವು ಮುಂದಕ್ಕೆ ಹೋಗುತ್ತೆ. ಯಾಕೆ ಅವನ ಚಿತ್ತಕ್ಕೆ ಬಂದಿಲ್ಲ, ಅವನ ಚಿತ್ತಕ್ಕೆ ಬಂದ್ರೆ ಎಲ್ಲೋ ಯಾರೋ ನೆಗದು ಬಿದ್ದೋ ಉಸಿರು ಕಟ್ಟು ಅಲ್ಲೇ ಸಾಯ್ಬಾರ್ದೆ, ಸಾಯಲ್ಲ ಪಾಪಿ ಚಿರಾಯಿಗಳು. ಆದ್ದರಿಂದ ಇಂತಹ ಕ್ಷೇತ್ರ ಈ ಆಶ್ರಮ ಎಂಬತಕ್ಕಂಥದ್ದು. ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ, ರುಜುತ್ವಾದಿಗಳು, ಸರಳ ಸುಂದರವಾದ ಸುಳಾದಿಗಳು, ಸುಳಾದಿಗಳ ಅರ್ಥ ವಿನ್ಯಾಸಗಳು ಎಲ್ಲ ರೀತಿಗೂ ಕಾರಣವಾಗಿದೆ. ನಾದೋಪಾಸನೆ ವ್ಯಾಸೋಪಾಸನೆಗೆ ಕಾರಣವಾದಂಥ ಎಲ್ಲ ಕಾರ್ಯವೂ ನಡೀಬೇಕು ಇದರಲ್ಲಿ. ಆದ್ದರಿಂದ ಇಂಥ ಬೃಹದಾಕಾರದ ಕಟ್ಟಡದಲ್ಲಿ ಇಂತಹ ಸ್ವಾಮಿಯನ್ನು ನೆಲೆಗೊಳಿಸಿ ನಮ್ಮ ಹನುಮಂತರಾಯರು ಈ ಅದ್ಭುತವಾದ ಕಾರ್ಯವನ್ನು ಭಗವಂತನ ಗುರುಗಳ ಅನುಗ್ರಹದಿಂದ ಮಾಡಿದ್ದಾರೆ. ಬಹಳ ಸಂತೋಷಪಟ್ಟಿದ್ದೇನೆ. ನಾನು ಒಂದು ವಿಷಯ ಹೇಳಿದೆ, ಶಿಲಾ ಆಗಲಿ ಕಡೆಯೇ ಇರತಕ್ಕಂತಹ ವಿಷಯದಲ್ಲಾಗಲಿ ಸನ್ನಿಧಾನದ ವಿಷಯದಲ್ಲಿ ಸಣ್ಣದೊಂದು ಮಾತು ಹೇಳ್ತೇನೆ. ಶಿಲಾ ತಾಳ ಪ್ರಮಾಣವಾಗಿ ಇರಬೇಕು ಅಂತಾರೆ. ಸಾಧಾರಣ ಸ್ವಲ್ಪ ನಾನು ತಾಳ ಪ್ರಮಾಣಗಳನ್ನು ನೋಡಿದ್ದೇನೆ, ಅದನ್ನ ಮಾನಸಿಕವಾಗಿ ತಾಳ ಪ್ರಮಾಣವನ್ನು ಅಡ ನೋಡಿದೆ. ನಿಜವಾದಂಥ ಶಿಲ್ಪಿ ಮಾಡಿದ್ದಾನೆ ತಾಳ ಪ್ರಮಾಣವಾಗಿ, ಅಲ್ಲಿ ಸನ್ನಿಧಾನ ಬರಲಿಕ್ಕೆ ಶಕ್ಯ ಅಂತ ಇದೆ. ಹಾಗೆ ಶಿಲೆ ತಾಳ ಪ್ರಮಾಣವಾಗಿದೆ. ಅತೀಂದ್ರಿಯವಾದ ಸನ್ನಿಧಾನ ಹೇಳಿದ್ರಲ್ಲ ಅಂದರೆ ತಾಳ ಪ್ರಮಾಣವಾಗಿತ್ತು. ಎಷ್ಟೆಷ್ಟು ಶಾಸ್ತ್ರೀಯವಾದ ತಾಳ ಪ್ರಮಾಣ ಇರುತ್ತೆ ಅದು ಸಹಜವಾಗಿಯೇ ಸನ್ನಿಧಾನ ಬರುತ್ತೆ ಅಂದರು. ಅದಕ್ಕೆ ನಮ್ಮೂರು ಸಾಕ್ಷಿ. ಕೈವಾರ ಅಂತ ಒಂದು ಊರು ನಮ್ಮ ಹತ್ರ, ಕೇಶವ ರೂಪ ಇದೆ. ಅಮರಶಿಲ್ಪಿ ಜಕಣಾಚಾರಿ ಕಡಿದಿದ್ದು, ಕಡಿಯೋ ಕಾಲಕ್ಕೆ ಮಗ ಸಿಕ್ಕದ ಡಕಣಾಚಾರಿ ತಪ್ಪಿಸ್ಕೊಂಡಿದ್ದು. ಅಪ್ಪ ಕಡ್ದಿದ್ದ ಪ್ರತಿಮೆ ಒಳಗೆ ದೋಷ ತೋರಿಸ್ತೇನೆ ಎಂದ. ಏನು ದೋಷ ತೋರಿಸ್ತೀ, ನೀ ತೋರಿಸಿದ್ರು ನಾನು ಕೈ ಕಡ್ಕೋತೀನಿ ಎಂದ. ಆಗ್ಬೋದು, ಒಂದು ಉಳಿ ತೊಗೊಂಡ ಹೊಟ್ಟೆ ಮೇಲೆ ಒಂದು ವೈಟ್ ಹೊಡೆದ. ಈಗ ಡುಬ್ ಡುಬ್ ಬಂತು, ಉಳಿ ಚಾನಲ್ ತೊಗೊಂಡ ಹೊಡೆದ ಹೊಟ್ಟೆ ಭಾಗ ತೆಗೆದ. ಒಳ ಒಂದು ದೊಡ್ಡ ಮಂಡ್ರಗಪ್ಪೆ ಕೂತಿತ್ತು. ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಡಿಗಡಿಗೆ ಆಹಾರ ಕೊಡುವವನು ತಲ್ಲಣಿಸದಿರು ಕಣ್ಣ ತಾಳು ತಾಳು ಮನವಿ. ಅದಕ್ಕೆ ನಮ್ಮ ಯೂನಿವರ್ಸಿಟಿ ಜನ, ಕಲ್ಲೊಳಗೆ ಪುಟ್ಟಿ ಕೂಗುವ ಅನ್ನೋದು ಸಾಧ್ಯ ಇಲ್ಲ, ಕಲ್ಲೊಳಗೆ ಅಡಗಿರುವ ಕಪ್ಪೆಗಳಿಗೆಲ್ಲ ಅಡಿಗಡಿಗೆ ಆಹಾರ ಅಂದರು ವರದರಾಜರಾಯರು. ನೇರ ಭ್ರಮಣತೀರ್ಥರ ಆರಾಧನೆ ಒಳಗೆ ನಿಮ್ಮ ವ್ಯಾಖ್ಯಾನ ನೀವು ಇಟ್ಕೊಳ್ಳಿ, ನಮ್ಮ ವ್ಯಾಖ್ಯಾನ ನಂದು. ಅವಕಾಶ ಕೊಟ್ಟರೆ ನಿಮ್ಮ ವ್ಯಾಖ್ಯಾನ ಹೊಡೆದಾಕ್ತೀನಿ. ಲಕ್ಷ್ಮೀಶ್ ತೀರ್ಥರು ಕೊಟ್ಟರು, ಹೊಡೆದಾಕದೆ ಪ್ರೂವ್ ಮಾಡಿದೆ. ಕಲ್ಲೊಳಗೆ ಪುಟ್ಟಿ ಕಪ್ಪೆ ಕೂತಿತ್ತು ಒಳಗಡೆ, ಕೈ ಕತ್ತರಿಸ್ಕೊಂಡ್ಬಿಟ್ಟ ಅಮರೀಶ್ ಶಿಲ್ಪಿ ಜಕಣಾಚಾರಿ. ಕೈ ಬರಬೇಕಲ್ಲ, ಜನ ಹೇಳಿದರು ತಾಳ ಪ್ರಮಾಣದ ಮೂರ್ತಿಯನ್ನು ಕಡಿ ಸನ್ನಿಧಾನ ಬರ್ತದೆ, ನಿನ್ನ ಕೈ ಬರುತ್ತೆ. ತಾಳ ಪ್ರಮಾಣದ ಪ್ರತಿಮೆ ಮುಖ್ಯ. ಮೊಂಡ ಕೈಗೆ ಹ್ಯಾಮರ್ ಕಟ್ಕೊಂಡ, ಉಳಿ ತಗೊಂಡು ಕಡಿಯ. ಈಗಿರೋ ಪ್ರತಿಮೆ ಅವನ ಕಡ್ದಿತ್ತು. ಉಗುರು ಉಗುರಿಗೆ ಕಡ್ಡಿಯಾಗಿ ತೆಗಿತಾರೆ, ಉಂಗುರುಗಳಿಗೆ ಉಗುರು ಉಗುರು ಸಪ್ರೇಷನ್ ತೋರಿಸ್ತಾರೆ. ಅಷ್ಟು ಸುಂದರ ನಾಯಿ ನಮ್ಮನವನು ಮೂರ್ತಿ ಕೇಶ. ಬೇಲೂರು ಕೇಶವಿನಿಂದ ಒಂದು ತುಕ ಜಾಸ್ತಿ. ಸಾರ್ವಜನಿಕರು, ಅದು ಮೈಸೂರು ಸಂಸ್ಥಾನಕ್ಕೆ ಸೇರಿತ್ತು. ಕೃಷ್ಣರಾಜ ಒಡೆಯರು ಎದುರಿಗೆ ಇದ್ದಾರೆ, ಪ್ರತಿಮೆ ಮೇಲೆ ಹೋಗಕ್ಕೆ ಶುರು ಮಾಡ್ತು. ಅಯ್ಯೋ ಪ್ರತಿಮೆ ಮೇಲೆ ಹೋಗ್ತಾ ಇದೆ ಅಂದ್ರಂತೆ. ಒಂದು ಉಳಿ ತೊಗೊಂಡು ಡಕಣಾಚಾರಿ ಆ ಉಗುರನ್ನ ತುದಿಗೆ ಒಂದು ಏಟು ಹೊಡೆದ, ಉಗುರನ್ನ ತುದಿ ಕಟ್ಟಾಯ್ತು. ಭಿನ್ನಮೂರ್ತಿ ಅಲ್ವಾ, ಪ್ರತಿಮೆ ಹಾಗೆ ಕೆಳಗೆ ಭೂಸ್ಪರ್ಶವಾದ ಏಟ್ಗೆ ಕೈ ಚಿಗುರಿತು. ಅದಕ್ಕೆ ಕೈವಾರ ಅಂತ ಕರೀತಕ್ಕಂಥವ್ರ ಇವತ್ತು ಪ್ರತಿಮೆ ಇದೆ, ಹೋಗಿ ನೋಡ್ಕೊಂಬರು. ನಾನು ಅಲ್ಲೇ 6 ವರ್ಷಗಳ ಕಾಲ ವಾಸ ಮಾಡಿದ್ದೆ ಕೈವಾರದ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ತಾಳ ಪ್ರಮಾಣದಲ್ಲಿ ಆವಾಹನೆ ಇಲ್ಲದೆಯೇ ಸಹಜವಾಗಿ ಸನ್ನಿಧಾನ ಬರ್ತದೆ. ಅದು ಪ್ರತಿಮೆಯ ಅಗಲ ಉದ್ದಳತೆಗಳು ಸ್ವಲ್ಪ ಸೂಜಿ ಮನೆಯಷ್ಟು ವ್ಯತ್ಯಾಸ ಆದ್ರೂ ಕೂಡ ವ್ಯತ್ಯಾಸವಾಗ. ಯಾಕೆ ಅದು ಆಗಿಲ್ಲ ಅನ್ನಕ್ಕೆ ಈಗ ಹೇಳಿಕೊರಟಿರೋದು, ತಾಳ ಪ್ರಮಾಣ ಅಂದರೆ ನೀವೇನು ಹಾಕಿ ಕಳೆದು ಬಿಟ್ರ ಅಂತ ಕೇಳಬೇಡಿ. ಒಂದಕ್ಕೊಂದಕ್ಕೆ ಸಂಬಂಧ, ತಂತ್ರಸಾರಕರ ಕ್ರಮೋಕ್ತವಾಗಿರತಕ್ಕಂಥ ವಾಸ್ತುವಿನ ಆಯವನ್ನು ನನ್ನ ಜೀವಮಾನದಲ್ಲಿ ಪ್ರಥಮತಃ ಅಳವಡಿಸಿದ್ದು ಈ ಕ್ಷೇತ್ರದಲ್ಲಿ. ತಂತ್ರಸಾರೋಕ್ತ ಕ್ರಮದ ವಾಸ್ತುವಿನ ಅಳತೆ ಅಂದರೆ ಅಲ್ಲಿಗ ಆ ತಾಳ ಪ್ರಮಾಣದ ಮೂರ್ತಿಯೇ ಬರಬೇಕು. ಬರದೇ ಹೋದರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲಾಂದ್ರೆ ಅದು ಆಗ್ಬರಲ್ಲ ನಮಗೆ ಅಂತ ಅರ್ಥ. ಇದೆಲ್ಲ ಇದೆ, ಅದು ಬೇಡ ಈ ವಿಚಾರ. ಮತ್ತು ಅತೀಂದ್ರಿಯವಾಗಿರ್ತಕ್ಕಂಥ ಸನ್ನಿಧಾನ ಹೇಳಿದ್ರಲ್ಲ, ಹೇಗೆ ಹೇಳ್ತೀರಿ? ನಿಮಗೆ ಹನುಮಂತರಾಯರ ಬೇಕು ಅದಕ್ಕೆ ಕೇಳ್ಕೊತಾ ಇದ್ದೀರಿ. ನಾಳೆ ಪೇಪರಲ್ಲಿ ಹನುಮಂತರಾಯರ ಹಾಕ್ಸಿದ್ರೆ ಪುಷ್ಕರಾಚಾರ ಹೋಗಿದ್ರಂತೆ, ಸನ್ನಿಧಾನ ಬಂದು ಅವ್ರಿಗೇನೋ ದೇವ್ರ ದರ್ಶನ ಕೊಟ್ಟು ಬೆಳಕು ಬಂದಂಗೆ ಆಯ್ತಂತೆ. ಅಲ್ಲೇ ತಲೆ ಸುಟ್ಟು ಬಿದ್ದುಬಿಟ್ರಂತೆ, ಶುಗರ್ ಡೌನ್ ಆಗಿ. ಹಾಂ, ಶುಗರ್ ಡೌನ್ ಆಗಿದ್ದಕ್ಕೆ ಬೀಳ್ತಾರೆ ಅಷ್ಟೆ. ತಿರ್ಗಾ ಸಕ್ಕರೆ ನೀರು ಕುಡಿದ್ರೆ ಎತ್ ಕೂತ್ಕೋತಾರೆ. ಅದಕ್ಕೋಸ್ಕರ ಹೋಗಿದ್ರು ಅಂತ ನಾಳೆ ಪ್ರಚಾರ ಮಾಡೋರು ಸಿಗಬಹುದು. ಆ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ಗುಟ್ಟಿದೆ. ಮೊದಲು ಕೆಟ್ಟದ್ದು ಕೊಟ್ಟು ಒಳ್ಳೇದು ಹೇಳ್ತೀನಿ. ಮಾರಿ ಗುಡಿಯಲ್ಲಿ ಮಾರಿಯನ್ನು ಪ್ರತಿಷ್ಠೆ ಮಾಡಬೇಕಾದರೆ, ಪ್ರತಿಮೆಯನ್ನು, ಅದಕ್ಕೆ ನೇತ್ರೋನ್ಮೀಲನ ಮಾಡಬೇಕಾದ್ರೆ ಒಂದು ಕುರಿ ಕಟ್ಟಾಕ್ತಾರೆ. ಯಾರೂ ಎದುರಿಗಿರಲ್ಲ ನೇತ್ರೋನ್ಮೀಲನ ಮಾಡುವಾಗ. ಆಯ್ತಾ, ಅದು ದೃಷ್ಟಿಯನ್ನು ಇಟ್ಟು ಆವಾನೆ ಮಾಡಿದ್ರು ಅಂದ್ರೆ ಪಟ್ ಅಂತ ಸಾಯ್ತೆ. ಅದು ದೃಷ್ಟಿಯಿಂದ ಕೊಲ್ಲಲ್ಲ ಯಾರು. ಇದನ್ನು ಹಳ್ಳಿಗಳ ಕಡೆ ನಾವು ಪ್ರತ್ಯಕ್ಷ ನೋಡಿದ್ದೀವಿ, ಮದಗಿರಿ ಇತ್ಯಾದಿಗಳು. ವರ್ಷಕ್ಕೊಂದು ಸಾರಿ ಉಸಿರು ಕಟ್ಟು ಹೋಗ್ತವೆ ಅವು. ಅಂದ್ರೇನು, ಆ ಕೆಟ್ಟ ದೃಷ್ಟಿ ಬಿದ್ದೇಟ್ಗೆನೆ ಆ ವಸ್ತು ಹೊರಟೋಗ್ತದೆ. ಇದಕ್ಕೆ ನೇತ್ರೋನ್ಮೀಲನ ಅಂತ ಕರೀತಾರೆ. ಇಲ್ಲಿಂದ ಪ್ರಾರಂಭ. ಕೆಟ್ಟದ್ದು ಹೇಳಿದ್ರೆ ತಾನು ಒಳ್ಳೇದು ಗೊತ್ತಾಗೋದು. ಒಳ್ಳೇದಕ್ಕೆ ಏನು ಮಾಡ್ತೇವೆ ಅಂದರೆ, ಅಲ್ವಾ, ಕೆಲವು ಪದಾರ್ಥಗಳನ್ನು ಹೇಳ್ತಾರೆ ಎದುರಿಗಿರಬೇಕು ನೇತ್ರೋನ್ಮೀಲನ ಕಾಲದಲ್ಲಿ ಅಂತ. ನಿನ್ನೆ ದಿವಸ ನಾ ಗಮನಿಸಿದ್ದೇನು ಅಂದರೆ, ಮೂರಿದೆ ಪ್ರಪಂಚದಲ್ಲಿ. ಶಿಲಾವದ್ ದೃಶ್ಯತೆ ಹರಿಹಿ, ಲೋಹವದ್ ದೃಶ್ಯತೆ ಹರಿಹಿ ಅಂತ. ಇನ್ನೊಂದು ವಿಚಾರ ಬೇಡ. ಈಗ ತೇಜೋವದ್ ದೃಶ್ಯತೆ ಅಂತ ಒಂದಿದೆ ಗ್ರಂಥ. ಯಾವುದದು? ಸರ್ವಮೂಲ ಆಖ್ಯಾನ ಇತ್ಯಾದಿಗಳು. ಕದ್ಯೋತೋಮಮ ತೇಜಸ, ತೇಜೋಮಯವಾದ ಶ್ಲೋಕಗಳು. ಆದರೆ ಲಿಪಿಯಂತೆ ಲೋಕದಂತೆ ಕಾಣತ್ತೆ ಬರೆದಿದ್ದರಿಂದ. ಹಾಗೆ ಸರ್ವಮೂಲಗಳು ರೂಪಮನ್ಯಮಿವ ಧನ್ಯಮಾತ್ಮನಃ ಏಕವಿಂಶತಿ ಕುಭಾಷ್ಯ ದೂಷಕಂ. ಸರ್ವಮೂಲ ಅನ್ನೋದು ಒಂದು ಅಕ್ಷರ ಸಮೂಹ ಅಲ್ಲ, ಶ್ರೀಮದ್ ಆನಂದ ತೀರ್ಥರ ರೂಪ ಅಂದರು. ರೂಪ ಆಗಬೇಕಾದ್ರೆ ತೇಜೋ ರೂಪ ಆಗಲೇಬೇಕಲ್ಲ. ಹಾಗಿಲ್ಲೇನಾಯ್ತು, ಲೋಹವದೃಶ್ಯತೆ ಹರಿಹಿ ಅನ್ನೋದು ಯಾವುದದು ಅಂದರೆ, ಒಂದೇ ಪ್ರತಿಮಾ ಹೇಳ್ತಾರೆ ಸಮಗ್ರವಾಗಿ ಮೂಲ ರಾಮಚಂದ್ರ ದೇವರು. ಲೋಹವದೃಶ್ಯತೆ ಹರಿಹಿ, ಯುಗ ಯುಗ ಯುಗಗಳಿಂದ. ಮೂಲ ರಾಮ ಅಂತ ಯಾಕೆ ಹೆಸರು ಅಂದರೆ, ಅಲ್ಲಿ ರಾಮ ಇದ್ದಾನೆ ಇಲ್ಲಿ ರಾಮ ಇದ್ದಾನೆ, ಅದಕ್ಕೆ ನಮ್ಮದು ಮೊದಲನೇದು ಮೂಲ ರಾಮ. ಗಜಪತಿ ಭಂಡಾರದಿಂದ ತಂದದ್ದು ಯಾವುದು ಅದು ಮೂಲ ರಾಮ. ಅನ್ನಕ್ಕದು ಮೂಲ ಅನ್ನೋ ಪದ ಸೇರಿಸಿದ್ದಾರೆ ಅಂತ ಯುಕ್ತಿಯನ್ನು ತರ್ತಾರೆ. ಅದಲ್ಲ, ಮೂಲ ರಾಮ ಅಂತ ಯಾಕೆ ಹೆಸರು ಬಂತು ಅಂದರೆ, ಸ್ವಯಂ ರಾಮಚಂದ್ರ ಮೂರ್ತಿ ಆ ಮೂರ್ತಿಯನ್ನು ಪೂಜೆ ಮಾಡಿದ್ದಾನೆ, ಆದ್ರಿಂದ ಮೂಲ ರಾಮ. ಏನು ಮೂಲ ರಾಮ? ಅವನೇ ಒಂದು ರೂಪದಿಂದ ಇದರೊಳಗಿದ್ದಾನೆ. ತನ್ನನ್ನು ತಾನು ಪೂಜೆ ಮಾಡ್ಕೋಬೇಕಾದ್ರೆ ಮೂರ್ತಿ ರೂಪದಿಂದ ಇದ್ದಾನೆ. ಮೂರ್ತಿಯಂತೆ ಕಾಣುತ್ತೆ ಲೋಹದಂತೆ ಲೋಹವಲ್ಲ, ಶಿಲೆಯಂತೆ ಕಾಣುತ್ತೆ ಶಿಲಾವತ್ ದೃಶ್ಯತೆ ಹರಿ, ಶಿಲೆಯಲ್ಲ. ಕಲ್ಲೆಂದು ಕರಿಬೇಡಿ, ಕನಕಗಿರಿಯಲ್ಲ ಕಲ್ಲು, ಸಾಲುಮಂಟಪ ಕಲ್ಲು, ಸಾಲಿಗ್ರಾಮವೇ ಕಲ್ಲು, ಲುಲಕ್ಷಣ ಮುಂದೆ ಇಡುವ ರಂಗೋಲಿ ಕಲ್ಲು, ಕಮಲಕ್ಷಕ್ಕಾಗಿ ನೆಲೆಯಾದಿ ಕೇಶವನ ಗುಡಿಯೆಲ್ಲ ಕಲ್ಲು. ಕಲ್ಲೇ ಕಲ್ಲ ಅಲ್ಲ. ಏವಂ ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಚಲ. ಹಾಗೆ ಕಲ್ಲಾಯ್ತು, ಪರ್ವತವೇ ಕಲ್ಲಲ್ಲ ಅಂತ ಪುರಾಣ ಹೇಳ್ತಾ ಇದೆ. ಅನ್ವಯ ಮಾಡೋಕ್ಕೆ ಟೈಮ್ ಬೇಕು. ಇನ್ನು ಶಿಲೆ ಹೇಗಾಗುತ್ತೆ? ಅದನ್ನು ಲೋಹವ ದೃಶ್ಯತೆ ಹರಿ, ಈ ಪ್ರತಿಮಾ ಇದೆಯಲ್ಲ ಇದು ಒಂದು ಲೋಹ ರೂಪದಲ್ಲಿ ಕಾಣುತ್ತೆ, ಅದರ ತೇಜೋಮಯವಾದ ಮೂರ್ತಿ ಪಸರಿಸಿದೆ ಬ್ರಹ್ಮಾಂಡದಲ್ಲಿ ಬ್ರಹ್ಮಕಲಾಚಿತ. ಆದ್ದರಿಂದ ಇದು ಒಂದು ಪರಂಪರಾ ಪ್ರಾಪ್ತಿಯಾಗಿ ಹೋಗ್ತಾ ಇದೆ. ಇಂಥ ಮೂರ್ತಿಯನ್ನು ಇವತ್ತು ಬೆಳಗ್ಗೆ ನಾನು ಸ್ವಾಮಿಗಳಲ್ಲಿ ವಿಚಾರ ಮಾಡಿದೆ. ಅಭ್ಯಾಸ ಇಲ್ಲದೆ ಅವರಲ್ಲಿ ಒಂದು ಕಾರ್ಯ ನಡೀತು. ಏನು ಅಂದರೆ, ನೇತ್ರೋನ್ಮೀಲನ ಯಾವಾಗಲಾದ್ರೂ ಮಾಡಿರಲಿ, ಈ ರಾಮಚಂದ್ರ ದೇವರನ್ನು ಈ ಪ್ರತಿಮೆಗಳ ಕಡೆಗೆ ತಿರುಗಿಸೋದು ಅಂತ. ಜನಕ್ಕೆ ಹೆಂಗೆ ತೋರಿಸ್ತಾರೋ ಅದು ಯಾರೂ ಹಾಗೆ ತೋರಿಸಲ್ಲ. ಎಲ್ಲಿ ತೋರಿಸ್ತಾರೋ ಆ ಪ್ರತಿಮೆನ ಅಂದರೆ, ಇವತ್ತು ರಾಯರಿ ಮಠದಲ್ಲಿ ಎಲ್ಲೆಲ್ಲಿ ಆ ಪ್ರತಿಮೆಯನ್ನು ಅರ್ಚನೆ ಮಾಡಿದ್ದಾರೋ ಅಂತಹ ಪ್ರಾಚೀನ ಬೃಂದಾವನಗಳು ಎಲ್ಲಿದೆಯೋ ಅಲ್ಲಿ ಇಟ್ಟು ಆ ಬೃಂದಾವನ ತೋರಿಸ್ತಾರೆ. ಇದು ರಾಯರ ಮಠದ ಪರಂಪರೆಯಲ್ಲಿ ಬಂದಿರ್ತಕ್ಕಂಥ. ಇನ್ನು ಯಾವ ಬೇರೆ ಕಡೆ ಪೂಜೆಗೆ ಹೋದಾಗ ಹಾಗೆಲ್ಲ ತೋರಿಸಲ್ಲ. ಅದು ಶ್ರೀಪಾದರಾಜರ ಹತ್ರಕ್ಕೆ ಹೋದ್ರೂ ತೋರಿಸ್ತಾರೆ, ಅದು ಬೇರೆ ಪ್ರಶ್ನೆ. ಅದು ಯಾಕೆ ಏನು ಬೇಡ, ಈಗ ನಮ್ಮ ಮಠದ ವಿಚಾರ ಹೇಳಕ್ಕೆ ಗೊತ್ತಿಲ್ಲ. ತೋರಿಸುವಾಗಿನಂತೆ ಈ ಕಿರಣ ಒಳಗೆ ಪ್ರವೇಶ ಮಾಡುತ್ತದೆ. ಇದಕ್ಕೆ ನೇತ್ರೋಲ್ಮೀಲನ ಬೆಳಗ್ಗೆ ಆಗಿದೆ ಅವರ ಕೈಯಿಂದಾನೇ. ಪೂಜಾ ಆಗಿ ಮುಳರಾಮ ದೇವರದು ಅರ್ಥ ಇದೇನು, ಆ ಪ್ರತಿಮೆಗಳಿಗೆ ತೋರಿಸ್ತಾರಲ್ಲ ಅದನ್ನು, ಅದರ ಕಡೆಗೆ ಆ ರೇ ಒಳಗೆ ಪಾಸ್ ಮಾಡ್ತದೆ. ಇದು ಅತ್ಯಪೂರ್ವವಾದಂಥ ವಿಚಾರ. ಏನು ಮಹಾ ದೊಡ್ಡ ಸ್ಕೇನ್ ಬೇಡಿ, ಅದನ್ನು ಪ್ರೂವ್ ಮಾಡೋಕ್ಕೆ ನನಗೆ ಇನ್ನೊಂದು 2 ಗಂಟೆ ಟೈಮ್ ಬೇಕಾಗುತ್ತೆ. ಸಾರಾರ್ಥ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಮೂಲರಾಮದೇವರ ಪ್ರತಿಮೆಯಿಂದ ಹೊರಡತಕ್ಕಂತಹ ಕಿರಣ ಏನಿದೆ ಅದು ನೇತ್ರೋನ್ಮೀಲನ ದಿವಸ ನಡೀತಕ್ಕಂಥದ್ದು ವಿಶೇಷ. ಆದ್ದರಿಂದ ಸನ್ನಿಧಾನ ವಿಶೇಷದಲ್ಲಿ ಅನುಮಾನ ಬೇಡ. ಇದು ಪುಷ್ಕರಾಚಾರ್ಯ ಹೇಳಿದ್ರು ಕೂತ್ಕೋತೆ, ಬೇರೆಯವರು ಹೇಳಿದ್ರು ಕೂತ್ಕೋತೆ. ಬೇರೆಯವರು ಅಧಿಕೃತವಾಗಿ ಹೇಳದೇ ಇರೋಕ್ಕೆ ಅವ್ರ ಹತ್ರ ಪ್ರಮಾಣ ಇಲ್ಲ. ಪುಷ್ಕರಾಚಾರ್ಯ ಅಧಿಕೃತವಾಗಿ ಹೇಳೋದಕ್ಕೆ ನಾನು ರೆಡಿಯ ಪ್ರಮಾಣ ಇಟ್ಕೊಂಡು ಕೂತಿದ್ದೀನಿ. ನೇತ್ರೋನ್ಮೀಲನ, ಆದ್ರಿಂದಾನೆ ನಮ್ಮಲ್ಲೂ ಕೊನೆ ಸಂಸ್ಕಾರದಲ್ಲಿ ಎದುರಿಗಿರಬಾರ್ದು. ಆತ್ಮಪಿಂಡ ಹಾಕೋತಾ ಇದ್ದಾನೆ ಸನ್ಯಾಸಾಶ್ರಮ ತಗೊಳ್ಳುವ, ಯಾರು ಎದುರಿಗಿರಬಾರ್ದು. ಗುರುಗಳ ಅಂತ್ಯ ಸಂಸ್ಕಾರವಾಗತ್ತೆ. ಈಗೇನು ದೊಡ್ಡ ಜಾತ್ರೆ ಸೇರ್ತಾ ಇದ್ದಾರೆ, ಅದು ಶಾಸ್ತ್ರದಲ್ಲಿ ಹೇಳಿಲ್ಲ. ನೋಡಬಾರದು, ನೋಡಬಾರದು. ಈಗ ಅವರು ಸತ್ಯನಾರಾಯಣಾಚಾರ್ಯ ಒಂದು ಪದ ಹೇಳಿದರು, ವಿವಾಹ ಅಂತ ಕರಿಬಾರದು, ಕಲ್ಯಾಣ ಅಂತಾನೆ ಕರಿಬೇಕು ಅಂತ ಅಲ್ವಾ ಹೇಳ ಇವಾಗ ವಿಶೇಷ ದಿನ ಅಂತ. ಯೋ ವಿವಾಹಾಧ್ಯಾಯಂ ಶೃಣ್ವಂತಿ, ಶ್ರೀನಿವಾಸ ಕಲ್ಯಾಣ, ಕಲ್ಯಾಣ ಅಂತಾನೆ ಕರಿಬೇಕು, ದೇವರಿಗೆ ವಿವಾಹ ಅಂತ ಕರಿಬಾರದು, ಅದು ಮನುಷ್ಯರಿಗೆ ಅಂದ್ರೆ. ಈಗ ಶ್ರೀನಿವಾಸ ಕಲ್ಯಾಣದಲ್ಲಿ ಏನಿದೆ ಅಂದ್ರೆ ಶ್ಲೋಕ, ಯಾರು ಈ ವಿವಾಹ ಅಧ್ಯಾಯ 12ನೇ ಅಧ್ಯಾಯವನ್ನ, ಈ ವಿವಾಹ ಅಧ್ಯಾಯವನ್ನ ಯಾರು ಶೃಣ್ವಂತಿ ಏ ಪಠಂತಿ ಏ ಕರೋತಿ ತೇಷಾಂ ಪುಣ್ಯಂ ವಕ್ಷಾಮಿ ಅಂತ ಮುಂದೆ ಕೂರುತ್ತೆ. ಅಲ್ಲಿ ಯಾವ ಪದ ಹಾಕಿದಾರ? ಶ್ರೀನಿವಾಸ ಕಲ್ಯಾಣ ಕೇಳಿದ್ರೆ ಮಾಡಿದ್ರೆ ಅಂತ ಹಾಕಿದಾರ? ವಿವಾಹ ಅಧ್ಯಾಯ ಅಂತ ಹಾಕಿದ್ದಾರೆ ಮೂಲ ಶ್ಲೋಕದಲ್ಲಿ. ಮೂಲ ಶ್ಲೋಕದಲ್ಲೇ ಪೇಜ್ನಲ್ಲಲ್ಲ, ಮನೆಗೆ ಹೋಗಿ ತೆಗೆದು ನೋಡೋಗಿ. ಯಾಕೆ ಸಮನ್ವಯ ಮಾಡ್ತೀರಾ? ದೇವರಿಗೆ ವಿವಾಹ ವೇದವ್ಯಾಸ್ತೆಯವರು ಪ್ರಯೋಗ ಮಾಡಿದ್ದಾರೆ, ಅರ್ಥ ಆಯ್ತಾ? ಆದರೆ ಅವನಿಗ್ಯಾಕೆ ವಿವಾಹ ಅಂತ ಪ್ರಯೋಗ ಮಾಡಿದರು ಅನ್ನಕ್ಕೆ ಅಲ್ವಾ ಉತ್ತರ ಕೊಡ್ತಾ ಇದ್ದಾರೆ. ಜಗದ್ಭಾರಕನಾದ್ದರಿಂದ ಏನು ಹೇಳಿದ್ರು ಅವರು, ವಹಧಾರಣೆ ಅಂತ ಧಾತು, ಅದು ನಮಗನ್ವಯ ಆಗಲ್ಲ. ಯಾಕೆಂದ್ರೆ ಆ ಥರದ್ರಲ್ಲಿ ನಾವು ಹೆಂಡತಿ ಮಕ್ಕಳೊಂದಿಗೆ ರಕ್ಷಕರು ನಾವು ಆಗೋದಿಲ್ಲ. ಯಾಕೆಂದ್ರೆ ಅವರು ಒಬಿಡಿಯಂಟ್ ಆಗಿದ್ದರೆ ಮಾತ್ರ ನಾವು ತಗೋತೇವೆ. ಒಬಿಡಿಯನ್ಸ್ ಇಲ್ಲದೆ ಸರ್ವತಂತ್ರ ಸ್ವತಂತ್ರ ಡಿವರ್ಸ್ ಕೇಸಲ್ಲಿ ಅವ್ರ ಭಾರ ಎಲ್ಲ ನಾವು ಹೊತ್ಕೊಳಕ್ಕಾಗತ್ತಾ? ಅಥವಾ ಗಂಡನ ಶುಗರು ಹೆಂಡತಿ 25 ಮಣ ಇರ್ತಾಳೆ ಕೂತ್ಕೋ ತೊಡೆ ಮೇಲೆ ಅಂದರೆ ಅಪಚ್ಯ ಆಗ್ಬಿಡ್ತಾನೆ, ಭಾರ ಹೊರಕ್ಕಾಗತ್ತೇನು? ಸಂಸಾರದ ಭಾರವನ್ನು ಸರ್ವತೈವ ನಾವು ಹೊರಕ್ಕಾಗಲ್ಲವಾದ್ದರಿಂದ, ಅಸ್ವತಂತ್ರ ಆದ್ದರಿಂದ, ಶಕ್ತಿಹೀನರಾದ್ದರಿಂದ ನಮಗೆ ವಿವಾಹ ಅನ್ನೋದು ಅಷ್ಟು ಉಚಿತವಲ್ಲ. ಸರಿ, ಆದರೆ ದೇವರು ಯಾರು ಅಂದರೆ ಈ ಕಲ್ಯಾಣ ಮಹೋತ್ಸವ ಯಾತಕ್ಕೋಸ್ಕರ ಮಾಡ್ಕೋತಿದ್ದಾನೆ? ಜಗತ್ ಕಲ್ಯಾಣಕ್ಕೆ. ಮಮಜ್ಜೀವನ ಹೇತುನ ಅಲ್ಲ, ಜಗಜ್ಜೀವನ ಹೇತುನ. ತಸ್ಮಾದ್ ಯೋ ವಿವಾಹ ಅಧ್ಯಾಯಂ, ಅವ್ರು ಹೇಳಿದ್ದು ಸರಿ, ಇಲ್ಲಿ ಹೇಳಿದ್ದು ಸರಿ. ಆಗ ಈ ಶಬ್ದದಂತೆ ಪ್ರಮಾಣಗಳು ಇದರೊಳಗೆ, ಉನ್ಮೀಲ ನೇತ್ರಾವಸ್ಥೆಯ ಕಾಲದಲ್ಲಿ ಯಾವ ರೇ ಎದುರುಮುಖದಿಂದ ಹೋಗ್ತಕ್ಕಂಥದ್ದಾಗುತ್ತೋ ಅದು ಪ್ರತಿಮಾವನ್ನು ಪ್ರವೇಶ ಮಾಡ್ತದೆ. ಇಲ್ಲಿ ನಾವು ಕಳಶ ಕನ್ನಡಿನೋ ಇಲ್ಲ ಒಂದು ಕುಂಭನೋ ಏನೋ ಒಂದು ಪುರೋಹಿತರು ಇಟ್ಟಿರ್ತಾರೆ, ಮಂಗಳ ದ್ರವ್ಯಗಳು ಅಷ್ಟೇ, ಇನ್ನೇನು ಇಟ್ಟಿರ್ಬೋದು. ಆದರೆ ನೇತ್ರೋನ್ಮೀಲದ ದ್ಯೂಹ ಲೋಹವದೃಶ್ಯತೆ ಎಂಬತಕ್ಕಂತಹ ಮೂಲರಾಮದೇವರ ಒಂದು ನೇತ್ರೋನ್ಮೀಲ ನಡೆದಿರೋದ್ರಿಂದ ಎಲ್ಲ ಕಡೆಯೂ ಲಭ್ಯವಲ್ಲ ಇದು. ಎಲ್ಲೆಲ್ಲಾಗಿದೆಯೋ ಅವರಲ್ಲೆಲ್ಲ ತೋರಿಸ್ಬೋದಲ್ಲ ಅಂದರೆ ಅಲ್ಲೆಲ್ಲ ಹಂಗೆ ತೋರಿಸಲ್ಲ. ಅಂದ್ರೇನೋ ಅವ್ರಿಗೆ ಅರಿವಿಲ್ಲದೆ ಕೆಲವು ನಡೀತವೆ ಕಾರ್ಯಗಳು, ಅದು ದೈವದತ್ತ ಯೋಗ ಅನ್ನೋದನ್ನು ಗಮನಿಸ್ತಾ ಇರಬೇಕು. ನೆಲ್ಲಿ ಆ ಗಮನಿಕೆ ಯಾಕೆ ಬರ್ತದೆ ಅಂದರೆ ದಾಸರೊಂದು ಉತ್ತರ ಕೊಡ್ತಾರೆ. ನೆರೆದಿದ್ದ ಸಭೆಯಲ್ಲಿದ್ದರು ಎನ್ನ ಮನ ಸ್ಥಿರ ನಿನ್ನಲ್ಲಿರಲೇ ಪಾಂಡುರಂಗ ಪರರ ಅಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರು ಪಾಂಡುರಂಗ ನೆರೆ ನಂಬಿದೆ ಮಾನ್ ಹೃದಯ ಮಂಟಪದಲ್ಲಿ. ಒಂದು ಅರ್ಥ ಆಯಿತು. ಎರಡನೇ ಅರ್ಥ, ಇದು ವಿಜಯರಾಯರು ಓಡಾಡಿದ ಕ್ಷೇತ್ರ. ವಿಜಯರಾಯರು ಒಂದು ದೇವರು ನಮ್ಮ ಮಾಡ್ತಾರೆ, ಇಕೋ ನೋಡು ಎದುರುಗಿದೆ ರಾಮನಿಧಿ ಅಂತ. ರಾಮನಿಧಿಯನ್ನ ವಿಜಯರಾಯರು ಓಡಾಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಯಾವ ರಾಮನನ್ನ ಕುರಿತು ದೇವರು ನಾಮ ಮಾಡಿದರೋ ಅಂತ ರಾಮ ವಿಜಯರಾಯ, ವಿಜಯರಾಯರು ಸಂಚಾರ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಶ್ರೀನಿವಾಸನಲ್ಲಿ ಒಂದು ಮೂಲ ರಾಮನ ರೂಪದಿಂದ ನೇತ್ರೋನ್ಮೀಲನದ ದಿವಸ ನಡೀಬೇಕು. ಇವತ್ತು ಬಂದು ರಾಮದೇವನ ತೋರಿಸಿದ್ರೆ ನಾವು ಒಪ್ಪಲ್ಲ. ನೇತ್ರೋನ್ಮೀಲನ ಯಾವತ್ತು ನಡೆದಿದೆ ಅವತ್ತು ಸಾಯಂಕಾಲನೂ ಆಗಿಲ್ಲ, ಇನ್ನು ನೈವೇದ್ಯ ಹಸ್ತೋದಕಾದಿಗಳು ಆಗಿಲ್ಲ, ಇನ್ನು ಭಗವಂತನಿಗೆ ಪೂಜಾ ಕಂಪ್ಲೀಟ್ ಆಗಿಲ್ಲ, ಔಮೃತ ಸ್ನಾನಾವತ್ತು ಎಸ್ ಎಸ್ ಮೂರ್ತ್ಯಾಚ ಆಗಿಲ್ಲ. ಏನು ದೇವರ ಮುಂದೆ ನೇತ್ರೋನ್ಮೀಲನ ನಡೀತು ಅನ್ನೋದಿದೆಯಲ್ಲ, ಅದು ವಿಶಿಷ್ಟವಾದ ಸನ್ನಿಧಾನಕ್ಕೆ ಕಾರಣ ಎಂಬತಕ್ಕಂಥದ್ದು ಶಾಸ್ತ್ರದಲ್ಲಿ ಅತೀಂದ್ರಿಯಗಳ ವಸ್ತುಗಳನ್ನು ಕಾರ್ಯಾನುಮೇಯದಿಂದ ನಡೀತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅಂತ ಉತ್ತಮ ಸಾನ್ನಿಧ್ಯಕ್ಕೆ ಕಾರಣವಾಗಿರತಕ್ಕಂಥ ಈ ಕ್ಷೇತ್ರ, ಈ ಆಶ್ರಮ ಎಂಬತಕ್ಕಂಥದ್ದು ಭಕ್ತರುಗಳಿಗೆ ಕಾಮಧೇನು ಕಲ್ಪವೃಕ್ಷವನ್ನು ಕೊಡ್ತಕ್ಕಂಥ ನಮ್ಮ ಶ್ರೀಹರಿ ವಾಸ ಮಾಡ್ತಾ ಅವರೆಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ. ಇಂಥ ಹನುಮಂತರಾಯರಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಯಾವ ರೂಪ ಹೇಳಿದ್ರು ಆಗ್ತದೆ, ಅದೆಲ್ಲ ನಮ್ಮ ನಮ್ಮ ಯೋಗಕ್ಕೆ ಅನಂತ ನಮಸ್ಕಾರಗಳು ಅಂತ. ಬಾಯಲ್ಲಿ ಬೆಣ್ಣೆ ಕೊಂಕ್ಲಲ್ಲಿ ದೊಣ್ಣೆ ಅಂತಾರಲ್ಲ ಆ ಥರ ಬೇಡ, ಅನಂತ ನಮಸ್ಕಾರ ಅಂದರೂ ಅಷ್ಟೇ, ಅಭಿವಂದನ ಅಂದರೂ ಅಷ್ಟೇ, ಇದೆಲ್ಲ ನಾಟಕಗಳಿದ್ದಾಗ ಮಾತಾಡೋಕ್ಕೆ ನಾವು ಶುರು ಮಾಡಿದ್ರೆ ಅಭಿನಂದನೀಯರು. ಯಾಕೆಂದರೆ ಯಾರು ನಾ ಮಾಡಿಕೊಂಡೆ ಅಂತ ಹೇಳಲ್ಲ, ಮಾಡ್ಕೊಳ್ಳೋಕ್ಕೂ ಸಮರ್ಥರಲ್ಲ, ಅದರಲ್ಲಿ ಬಲಿಷ್ಠತೆಯೂ ಹನುಮಂತರಾಯರಿಗಿದೆ. ಆದ್ದರಿಂದ ಇದು ನಾ ಮಾಡಿದ್ದು. ಯಾರೋ ಅಂದರೆ ಹನುಮಂತರಾಯರೇ ಭಾಳ ಚೆನ್ನಾಗಿ ಕಟ್ಬಿಟ್ಟಿದೆ, ಎಷ್ಟು ಮಾಡಿದ್ರಿ ಕಲೆಕ್ಷನ್ನು. ಇದೆಲ್ಲ ಲೋಕವಾರ್ತೆ, ಬಿಟ್ಬಿಡಿ ಅದನ್ನಲ್ಲ. ಒಬ್ಬರಲ್ಲಿ ನಿಂದಾಡುವನು, ಮತ್ತೊಬ್ಬರಲ್ಲಿ ಬೇಡುವನು, ಅಬ್ಬರದ ಹೆದ್ದೈವ ಅಂದ್ರಲ್ಲ, ಹಾಗೆ ಎಲ್ಲಾದ್ರಲ್ಲೂ ಅವನೇ ಇದ್ದು ಅವನು ಮಾಡಿಸ್ಕೋತಾನೆ ಎಂಬತಕ್ಕಂಥ ಸಿದ್ಧಾಂತದಲ್ಲಿ ಎತ್ತಿದ ಕೈ ಅವರದು. ಆದ್ದರಿಂದ ಇಂಥ ಅದ್ಭುತವಾದ ಕೆಲಸ ಅವರಿಂದ ನಡೆದಿದೆ. ಅದರಿಂದ ಮುಂದಿನ ಇಂಪಾರ್ಟೆಂಟ್ ಹಿಂಗೆ ಮಾಡೋದಲ್ಲ, ಮುಂದೆ ಈ ಆಶ್ರಮ ಕೀರ್ತಿಯಾಗಿ ಹೊರಗಡೆ ಬೆಳಗತಕ್ಕಂಥದ್ದಾಗಬೇಕು. ಆ ಅನುಗ್ರಹವನ್ನು ಹರಿಭಾಯಿಗಳು ಮಾಡಲಿ. ಅಂಥ ಒಂದು ಸನ್ನಿವೇಶವನ್ನು ಬಳಸ್ಕೊಳ್ತಕ್ಕಂಥ ಯೋಗವನ್ನು ದೇವರು ನಮಗೂ ಕೊಡಲಿ. ಈ ಜಾಗದಲ್ಲಿ ಅದು ವ್ಯಾಸಾಹಿತ್ಯ ಆಗಿರ್ಬೋದು, ದಾಸಾಹಿತ್ಯ ಆಗಿರ್ಬೋದು, ಋಷಿತ್ವ ವಿಷಯ ಆಗಿರ್ಬೋದು, ಹಸ್ತೋದಕ ಪಾದೋದಕದ ವಿಷಯಗಳಾಗಿರ್ಬೋದು, ಅನೇಕ ಅಪೂರ್ವವಾದ ಪ್ರಮೇಯಗಳಾಗಿರ್ಬೋದು, ಇಂಥ ಎಲ್ಲ ರೀತಿಗೂ ಕೂಡ ಇದೊಂದು ಮಾತೃಸ್ಥಾನವಾಗಲಿ. ಏಕೆಂದರೆ ದಾಸರಾಯಗಳೆಲ್ಲ ತಾಯಿಗೆ ಹೋಲಿಸೋದು ಸ್ಥಾನವನ್ನು. ಮಾತೃಸ್ಥಾನದಲ್ಲಿ ಮಗು ಎಲ್ಲವನ್ನು ಕಂಡುಕೊಳ್ಳುತ್ತೆ. ಅದಕ್ಕೆ ಪ್ರಸನ್ನ ತೀರ್ಥರು ತಾಯಿ ಮಡಿಲ ಸೇರಿದ ಶಿಶುವಂದದಿ ಹಾಯವೆನಿಸಿತು ಜೀವನ ಯಾತ್ರೆಯು. ಲಾಸ್ಟ್ ವಾಕ್ಯ ಗೊತ್ತಾಗುತ್ತೆ, ತಾಯಿ ಮಡಿಲ ಸೇರಿದ ವ್ಯಾಖ್ಯಾನ ಬೇಕಲ್ಲ. ಒಂದು ಮಗು ನಿಂತಿರುತ್ತೆ ನೋಡಿ, ಪ್ರಸನ್ನ ತೀರ್ಥರ ಎಷ್ಟು ದುರಾಲೋಚನೆ ಅಲ್ಲ, ದೂರಾಲೋಚನೆ. ಅದಕ್ಕೆ ಬೇಸ್ ಕೊಡ್ತೇನೆ, ಏನು ಯೋಚನೆ ಮಾಡಿಬಿಡಿ. ಒಂದು ಮಗು ತಾಯಿ ಹತ್ರ ನಿಂತಿರುತ್ತೆ ಆಟ ಆಡ್ಕೊಂಡು, ಒಂದು ವರ್ಷದ್ದು ಒಂದು ಆನೆ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆನೆ ಬಂತು ಅಂದ್ಕೊಂಡು ತಾಯಿ ಹತ್ರಕ್ಕೆ ಬಂದ್ಬಿಡುತ್ತೆ ಅಷ್ಟೇ, ಮುಂದಕ್ಕೆ ಭಯ ಇಲ್ಲ ಅದಕ್ಕೆ. ಅಲ್ಲ, ನಮ್ಮಮ್ಮನೂ ಆನೆನ ಎದುರಾಕೋತಾಳ, ನಮ್ಮಮ್ಮನ್ನೇ ತುಳಿದು ಬಿಟ್ರೆ ಏನು ಬಿಡ್ತಿ ಅನ್ನೋ ಭಯ ಮಗುಗಿರ್ತಾ. ಆದರೆ ಅಮ್ಮನ ತೆಕ್ಕೆಗೆ ಬಂದ ತಕ್ಷಣದಲ್ಲಿ ಆನೆ ಅಟ್ಟಿಸ್ಕೊಂಬರ್ತಾ ಇದೆ ಅನ್ನೋ ಭಯ ಮಗು ಹೊಟ್ಟೋಗುತ್ತೆ ಸರ್ವ ರೀತಿಯಲ್ಲಿ. ಯಾಕೆಂದರೆ ಅಮ್ಮ ಇದ್ದಾಳೆ ಅಷ್ಟೆ, ಅಮ್ಮ ಈ ಆನೆ ಎದುರಾಕೋತಾಳ ಆ ಜ್ಞಾನ ಇಲ್ಲ ಮಗುಗೆ. ಆದರೆ ಎಷ್ಟು ನಿರಾಯಾಸವಾಗಿರುತ್ತೆ ಅಂದರೆ ಸಂಪೂರ್ಣ ಸಂತೃಪ್ತಿ, ಸರೆಂಡರ್ ಸ್ಟೇಟ್ ಆ ಮಗುಗೆ ಬಂದ್ಬಿಡುತ್ತೆ. ಇದು ಪ್ರಸಂತೆ. ತಾಯಿ ಮಡಿಲ ಸೇರಿದ ಶಿಶುವಂದರಿ ಹಾಯವೆನಿಸಿತು ಜೀವನ ಯಾತ್ರೆಯು. ನಾಟ್ಯವಾಡೋ ನೀ ನಾಟ್ಯವಾಡೋ, ಹೊಸ ನಾಟ್ಯವಾಡೋ ಹಸನಾದ ಬನದಿ. ಉಕ್ತು ಸುಖ ಏನಾಗುತ್ತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸೋ. ಬಿಡಾಯ್ತು ಜಗತ್ತೊಂದು. ಸ್ವಾಮಿ ನಿನ್ನ ಅಲ್ವಾ, ನಿನ್ನ ಜ್ಞಾನ ಮಾತ್ರ ಇಕ್ಕ ಕಡೆ ಹಾಕು ಅಂದ್ರು. ಹಾಕಮೇಲೆ ಏನು ಮಾಡಬೇಕು, ಕಾಮಕ್ರೋಧಗಳನ್ನ ಬಿಡಿಸ್ತಾ ದೇವ್ರ ಕಡೆ ಮನಸ್ಸನ್ನು ಕೊಟ್ಟ. ಮುಂದೇನು ಮಾಡಬೇಕು ಅಂದರೆ, ಭಾರತಿ ರಮಣನ ಮಂಗಳ ಶಾಸ್ತ್ರ ವಿಚಾರ ವಿರಕ್ಕೆ ಮೂಲ, ತಕಿಟ ತಕಿಟ ಎಂದು ಕುಣಿ ಕುಣಿಯ ಲೋಬಾಲ ಗೋಪಾಲ ಗೋಪಾಲ, ನೀರದ ನೀಲ ಕುಣಿ ಕುಣಿಯ ಲೋಬಾಲ ಗೋಪಾಲ. ಆಧ್ಯಾತ್ಮಿಕ ಅರ್ಥ ಇದೆ ದೇವ್ರ ನಮಕ್ಕೆ. ತಕಿಟ ತಕಿಟ ಗೋಪಾಲ ಕುಣಿ ಅಷ್ಟೇ, ಮೇಲ್ ಗೊತ್ತಾಗೋದು. ಪ್ರತಿಯೊಂದು ಪದ 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 ವಿಸ್ತೃತ ವಾಕ್ಯಾನ. ಇಂಥ ಒಂದು ಸುಖಕ್ಕೆ ಕಾರಣವಾದಂಥ ಆಧ್ಯಾತ್ಮಿಕ ಕೇಂದ್ರದ ಬಿಂದು ಈ ಆಶ್ರಮ ಆಗಲಿ ಅಂತ ಈ ಉತ್ಸವದ ಅವಭೃತ ಸ್ನಾನದಲ್ಲಿ ನಾನು ಬಯಸ್ತೇನೆ. ಮತ್ತೆ ಯಾಕೆ ಇವತ್ತು ಅಷ್ಟೊಂದು ಪ್ರಸನ್ನ ತೀರ್ಥರದ್ದು ಹೇಳಿದ್ರಿ ಅಂದರೆ, ಒಂದು ಅರ್ಥದಲ್ಲಿ ಇದು ನರಸಿಂಹ ಕ್ಷೇತ್ರ. ಇಲ್ಲಿ ತುಂಬಳ ನರಸಿಂಹ ಅಂತಿದ್ದಾನೆ, ಸ್ವಯಂ ವ್ಯಕ್ತ ಅದು, ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ. ಉರುಕುಂದಿ ನರಸಿಂಹ ಅಂತ ಇಲ್ಲಿದ್ದಾನೆ, ಅದು ಪ್ರತಿಷ್ಠೆ ಅಲ್ಲ, ಅನೇಕ ಮಾಧ್ವರಿಗೆ ಮನೆದೈವ ಕುಲದೈವ ಉರುಕುಂದಿ ಅಲ್ಲ. ಉರುಕುಂದಿ ಅಂದರೆ ಯಾರು ಶೂದ್ರ ಹೆಸರು ತಿಳ್ಕೊಂಡ್ಬಿಡ್ಬೇಡಿ. ಉರು ಅಂದರೆ ಶ್ರೇಷ್ಠ, ಉರು ಅಂದರೆ ವಾಯು ಅಂತ ಅರ್ಥ. ಇಂಥ ವಾಯುದೇವರಿಂದ ಉಪಾಸಿಸಲ್ಪಟ್ಟಿರ್ತಕ್ಕಂಥ ಕುಲದೈವ ಇಲ್ಲಿ ಕೂತಿದ್ದ ನರಸಿಂಹ ಕ್ಷೇತ್ರ. ಅದಕ್ಕೋಸ್ಕರ ಅಪ್ರಯತ್ನವಾಗಿ ದೇವರು ನಮ್ಮನ್ನು ಮುಡಿಸ್ತಿದ್ದಾನೋ ಏನೋ. ಅವರೆಲ್ಲ ನರಸಿಂಹದೇವರು ಒಕ್ಕುಲ್ನರು, ಪ್ರಸಂತ ಇದ್ರು, ಅವರ ಪೂರ್ವಾಶ್ರಮದವರು ಮತ್ತು ಪರಮಗುರುಗಳಾಗಿರ್ತಕ್ಕಂಥ ವಿದ್ಯಾರತ್ನಾಕರ ತೀರ್ಥಗಳಲ್ಲ. ಅವರೊಂದು ಮಂಗಳ ಮಾಡ್ತಾರೆ, ಅಪೂರ್ವವಾದ ದೇವರ ನಾಮ. ನಮ್ಮಮ್ಮ ನನಗೆ ಹೇಳ್ಕೊಟ್ಲು, ದಿನಾ ದೇವ್ರ ಪೂಜೆ ಆದಮೇಲೆ ಇದು ಹೇಳ್ಕೋ, ನಿಂಗೆ ಒಳ್ಳೇದಾಗುತ್ತೆ ಅಂತ. ಅದು ನಾನು ಹನುಮಂತರಾಯರ ಈ ಕ್ಷೇತ್ರದಲ್ಲಿ ಅದನ್ನು ಮಂಗಳ ಹೇಳ್ಬಿಟ್ಟು ಸ್ವಾಮಿ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಕೈ. ಮಂಗಳಂ ನರಸಿಂಹ ದೇವರಿಗೆ. ಏನು ಇಷ್ಟೊತ್ತು ಈ ಬರೀ ದೇವ್ರ ನಾಮ ಹೇಳಿದ್ರಿಂದ, ಅವ್ರು ನಂಗೆ ಆಜ್ಞೆ ಮಾಡಿದ್ದೆ ಅದು. ಶ್ಲೋಕ ಕಡಿಮೆ ಹೇಳಿ, ನಿಮ್ಮ ಪ್ರತಾಪ ಬೇಡ, ಸ್ವಲ್ಪ ದೇವರ ನಾಮ ಜಾಸ್ತಿ ಹೇಳಿ ಅಂದರು. ಅದು ನರಸಿಂಹದೇವರಲ್ಲ ಹೇಳಿ ಹೆಣ್ಮಕ್ಕಾರೆ, ಅವರಲ್ಲಿ ಒಂದು 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 ಧ್ವನಿ ತಾರ್ತಾ ಇದೆ, ನಿಲ್ಸಕ್ಕೇನಾರ ಆಗಲಿ ಅಂತಾರೆ. ನಮ್ಮ ಹುಡುಗ ಹಾಸ್ಯ ಮಾಡ್ತಿರ್ತಾನೆ, ನಮ್ಮ ಭೂತ್ ಗುರು ಹನುಮಂತರಾಯರದ ಸ್ಪೆಷಲ್ ಗಮನಿಸಿದ್ದೀರಾ ಅಂದ ಒಂದು ದಿನ, ಯಾಕಪ್ಪ ಅಂದೆ, ನಿಲ್ಸಕ್ಕೇನಾರಾಯ್ತು ಆಗಲಿ ಅಂತಾರೆ. ಯಾಕೆ ಅಂದೆ, ಅದು ನರಸಿಂಹದೇವರ ಒಳಗೆ ಅಂದಾಗೆ ಅದಕ್ಕೆ ಅದೇ ಮಂಗಳ ಮಾಡ್ತಾ ಇದ್ದೆ. ಅಪೂರ್ವ ದೇವರ ಮಾಮ ಮಂಗಳಂ ನರಸಿಂಹ ದೇವರಿಗೆ ಭೋಜಂಗ ಬಿಲಸಿತ ಮಂಗಳಂ ನರಸಿಂಹ ದೇವರಿಗೆ ವಿದ್ಯಾರತ್ನ ಕೃತಿಯತ್ರ ಮಾಡಿದ್ದು. ಸಂಸ್ಕೃತ ಕನ್ನಡ ಒಂದೇ ಒಂದು ಅಕ್ಷರ ಇಲ್ಲಿರೋದು. ಬೆಳಗ್ಗೆಲ್ಲ ಚರ್ಚೆ ಆಯಿತು, ನೇತ್ರೋನ್ಮೀಲದ ಕಾಲದಲ್ಲಿ ಸಂಸ್ಕೃತದ ದಾಸ ಸಾಹಿತ್ಯದಲ್ಲಿ ಬಳಸ್ತಕ್ಕಂಥ ಸಂಸ್ಕೃತದ ಹಾಡುಗಳಲ್ಲಿ ಕೆಲವು ಕಡೆ ಕ್ರಿಯಾಪದ ಇಲ್ಲ. ಇದು ಬೆಳಗಿನಿಂದ ಚರ್ಚೆ ಆಗ್ತಿತ್ತು. ಈ ದೇವರನಾಮವು ಚರ್ಚಾ ಕಾಲದಲ್ಲಿ ಬಂದಾಗ ದೇವರಿಗೆ ರಿಗೆ ಅನ್ನೋ ಎರಡಕ್ಷರದಿಂದ ಇಡೀ ದೇವರ ನಾಮ ಅನ್ವಯಾಗತ್ತೆ. ಆ ರಿಗೆ ಅನ್ನೋದು ಇಲ್ಲದೆ ಹೋದರೆ ಈ ದೇವರನಾಮದಲ್ಲೂ ಕ್ರಿಯಾಪದ ಇಲ್ಲ. ಇದು ಯಾಕೆ ಏನು ಅಂತ ನಡೀತಿತ್ತು. ಇರಲಿ, ಮುಂದೊಂದು ಆ ಸರಳ ಸ್ವಾರಸ್ಯವನ್ನು ಇಡೀ ಶಾಸ್ತ್ರಾರ್ಥವನ್ನು ತೋರಿಸ್ಬಿಟ್ಟಿದ್ದಾರೆ. ಷಶಾಸ್ತ್ರ ಸಂಪನ್ನರು ವಿದ್ಯಾರತ್ನ ಕೃತಿಯಿತ್ತು. ಅವ್ರ ಬಾಯಿಂದ ದೇವರ ನಾಮ ಬರಬೇಕಾದ್ರೆ ಎಷ್ಟು ಆಸ್ತಿಯಿಂದ ಬಂದಿರಬೇಕು ಚಂದ್ರಿಕಾರಾಯರ ಪರಂಪರೆ ಒಳಗೆ. ಅವ್ರು ಹೇಳ್ತಾರೆ, ಭೂಮಿ ಮಂಡಲ ಕಾಮಿತಾರ್ಥವ ಸ್ವಾಮಿನಿ ಸತತಂ, ಭೂಮಿ ಮಂಡಲ ಕಾಮಿತಾರ್ಥದ ಸ್ವಾಮಿನೇ ಸತತಂ, ನಿಸ್ಸೀಮ ವಿಭವ ಸುಧಾಮಕಾಯ, ನಿಸ್ಸೀಮ ಸುಧಾಮ ವಸುದಾಯ ಕಾಯ ಸುಚರಿತ, ನಿಸ್ಸೀಮ ವಿಭವ ಸುಧಾಮಕಾಯ ವಸುಧಾಯ ಕಾಯ ಗಾಯನುತ ಮಂಗಳಂ ನರಸಿಂಹ ದೇವರಿಗೆ. ನೀರಜೇ ಕ್ಷಣ ಧೀರ ರಮಣ ಧೀರ ಧೀರಮಣ, ಧೀರ ರಮಣ ಸಾಕಾಗಿತ್ತು, ಧೀರ ಧೀರಮಣ ಧಿಯಾ ರಮತೇತಿ ಧೀರಾಹ, ಧೀರಾಹ ಗರುಡಶೇಷ ರುದ್ರಾದಯ, ಧೀರ ಧೀಹಿ ಅವರಿಗೆ ಬುದ್ಧಿ ಕೊಡೋರು ಯಾರು, ಋಷಿಗಳು. ಅವರಿಗೆ ರಮಣತ್ವವನ್ನು ಕೊಡೋನು ಯಾರು, ನಮ್ಮ ಸ್ವಾಮಿ ಅಲ್ವಾ. ಆದ್ದರಿಂದ ಋಷಿಗಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಅವನು ಎಷ್ಟು ಸುಂದರವಾಗಿ ಹೇಳ್ತಾರೆ. ಧೀರ ಧೀರಮಣ ಧೀರ ರಕ್ಷಣ ಧೀರ ರಮಣ ಧೀರ ಧೀರಮಣ, ಶೃಂಗಾರ ಜಲ ನಿರಿ ಘೋರ ಭವಭಯ ಹಾರ ಸಾರ ತಾರನು ತಗುಣ ಮಂಗಳಂ ನರಸಿಂಹ ದೇವರಿಗೆ. ಇಡೀ ದಕ್ಷಿಣಾತ್ಯವನ್ನು ಒಂದು ಪದದಲ್ಲಿ ಸೇರಿಸ್ಬಿಟ್ರು, ಇಡೀ ದಾಕ್ಷಿಣಾತ್ಯ ದೇವಾಲಯಗಳು ಅದರಲ್ಲಿ ತೃಪ್ತಿ ಪ್ರಧಾನ. ಎಲ್ಲ ಕಡೆ ಇರೋ ಅಮ್ಮನವ್ರಿಗೆ ಒಂದೇ ಹೆಸರಂತೆ, ಅದನ್ನು ಪ್ರಯೋಗ ಮಾಡ್ತಾರೆ ಅವರು, ಪುರಾಣದಲ್ಲಿ ಇದೆ. ಅದಕ್ಕೆ ಹೇಳ್ತಾರೆ, ಅಂಗನಾಮಣಿ ರಂಗನಾಯಕಿ, ಯಾವುದು ರಮಾದೇವರ ಹೆಸರು, ರಂಗನಾಯಕಿ ಅಂತೆ. ಇಡೀ ದಾಕ್ಷಿಣಾತ್ಯ ಎಲ್ಲೆಲ್ಲಿ ಅಮ್ಮನವರಿದ್ದಾರೆ ಅದಕ್ಕೆಲ್ಲ ರಂಗನಾಯಕಿ ಅಂತ ಕರೀತಾರೆ ಪ್ರಧಾನವಾಗಿ. ಅದಕ್ಕೆ ಹೇಳ್ತಾರೆ, ಅಂಗನಾಮಣಿ ರಂಗನಾಯಕಿ ಸಂಗಲೋಲಘರೇ ಉತ್ತುಂಗ ಶುಭ ಗುಣ ಸಾಂಗ ನಮಗಿರಿ ರಾಮ ಭೂಮನಾಮನರಹರೆ ಮಂಗಳಂ ನರಸಿಂಹ ದೇವರಿಗೆ. ಕಲ್ಯಾಣೋತ್ಸವವಾಗಿದೆ. ಸೀನಪ್ಪಂ ಕುಲದೈವ ಅಹೋಬಲ ನರಸಿಂಹಸ್ಯ ಮಹೋಬಲ ಉಪಾಶ್ರಿತ. ಬ್ರಹ್ಮದೇವರ ಕೇಳಿದ್ರು, ಯಾರು ನೈವೇದ್ಯ ಮಾಡಲಿ ಏನು ಮಾಡಲಪ್ಪ ಅಂದರು. ಅಲ್ವೇ ಗೊತ್ತೇ ಇಲ್ವೇ ಬ್ರಹ್ಮದೇವರಿಗೆ, ಅದನ್ನ ನರಸಿಂಹದೇವ್ರೊಪ್ಲು ಶ್ರೀನಿವಾಸ ದೇವರೊಪ್ಲು ಒಂದು ಮುಂದೆ ದೊಡ್ಡ ಪಂಗಡಗಳಾಗಿ ಜಗಳ ಕಾಯ್ತಾರಪ್ಪ, ಯಾವ್ದಾರ ಒಂದು ಜಗಳ ಇದ್ದೇ ಇರುತ್ತೆ ಇವರಲ್ಲಿ, ಅದನ್ನ ನಿವಾರಣೆ ಇವತ್ತೇ ಮಾಡಿಬಿಡ್ತೇನೆ, ಅದನ್ನ ನರಸಿಂಹದೇವ್ರಿಗೆ ಸಮರ್ಪಣೆ ಮಾಡಿಬಿಡು. ಬ್ರಹ್ಮದೇವರು ಹೇಳಿದ್ರು, ತಿರುಗೇನಾದ್ರೂ ಜಗಳ ಇದ್ದರು, ಅಯ್ಯೋ ಸರ್ವರ ಬಿಂಬ ನರಸಿಂಹ ಅನ್ಬಿಟ್ಟು, ಯಾರೂ ಜಗಳ ಎತ್ತವಾಗಿಲ್ಲಲ್ವ ಅಂತ. ಕಲ್ಯಾಣೋತ್ಸವ ನಡೆದಿದೆ, ಅವೃತ ಸ್ನಾನ. ಇಂತಹ ಮಹೋತ್ಸವದಲ್ಲಿ ಈ ಮಂಗಳದ ದ್ವಾರ ಎಲ್ಲರಿಗೂ ಮಂಗಳವನ್ನು ಲಕ್ಷ್ಮೀ ನರಸಿಂಹದೇವರು ಕೊಡಲಿ. ಯಾರ ದ್ವಾರ ಕೊಡಲಿ ಅನ್ನೋದು ಅವರವರ ಬಿಂಬ ಪ್ರತಿಬಿಂಬ ಭಾವ ಎಂಬತಕ್ಕಂಥದ್ದು ಇದ್ದದ್ದೇ. ಇಂತಹ ಅವಕಾಶವನ್ನು ಮಾಡಿಕೊಟ್ಟ ಹನುಮಂತರಾಯರಿಗೆ ಅದು ನೋಡಿ ದೈವಯೋಗ. ಎರಡನೇ ತಾರೀಕು ಇಟ್ಟಿದ್ರು, ನಾ ಎರಡನೇ ತಾರೀಕು ಜಯಮಂಗ್ಲಿಯೊಳಗೆ ಅಲ್ಲೊಂದು ಕಾರ್ಯಕ್ರಮ, ಜೀರ್ಣೋದ್ಧಾರದು. ಅದು ವ್ಯಾಸ ಪ್ರತಿಷ್ಠಿತ ಪ್ರಾಣದೇವರು, ಸ್ವದೇಶಿಗಳವರು ಬಂದಿದ್ದರು. ಅನ್ನ ಖಂಡಿತ ಆಗುವುದಿಲ್ಲ ಸ್ವಾಮಿ, ಕೊಟ್ಟುಬಿಟ್ಟಿದ್ದೀವಿ. ಒಂದು ಎರಡು ದಿನ ಆಯಿತು, ಫೋನ್ ಬಂತು. ಇಲ್ಲ, ಅದು 10ನೇ ತಾರೀಕು ಇದೆ, ಬಂದೇ ಬರಬೇಕು, ನೋಡಿ ಅವಕಾಶ ಮಾಡಿಕೊಳ್ಳಿಲ್ಲ ದೇವರು. ನಾನೇ ಇಲ್ಲಿ ಬಂದು ಕೂತ್ಕೊಂಡೆ. ಹನುಮಂತರಾಯರೇ ನನ್ನ ಹೆಸರು ಹೇಳಿ, ಹನುಮಂತರಾಯರೇ ನನ್ನ ಹೆಸರು ಹೇಳಿದ್ದೆ. ದೈವಯೋಗದಿಂದ ಕನಕಾಭಿಷೇಕ ಮಾಡೋ ಕಾಲಕ್ಕೆ ನಮ್ಮ ಹೆಸರು ಹೇಳಿದ್ರು. ಇದೇನು ಬಂತಪ್ಪ, ಗ್ರಹಚಾರ ಅನ್ಕೊಂಡು, ಗ್ರಹಚಾರನ ದೇವರ ಅನುಗ್ರಹ. ಆಮೇಲೆ ನಿಮ್ಮ ಗೋತ್ರ ಏನಂತೆ ಅಂದ್ರು ಅವರು. ನನಗೆ ಇವ್ರ ಗೋತ್ರ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು ಹರಿಚ ಗೋತ್ರ ಅಂದರು. ಪಕ್ಕದಲ್ಲಿ ನಮಗೊಂಥರ ಚುರ್ರು ಅಂತ, ಈಗ ನಾನು ಹರಿಚ ಗೋತ್ರದವನು. ಅಂದರೆ ಗೋತ್ರ ಆಯಿತು, ಹೆಸರಾಯಿತು, ನೇತ್ರೋನ್ಮೀಲನವನ್ನು ಚಿಂತನೆ ಮಾಡ್ತಿದ್ದೆ, ನಮ್ಮ ಹೆಸರು ಅಲ್ಲಿ ಅಗತ್ತಾಯಿತು. ಅಂದರೆ ದೈವ ದತ್ತವಾದ ಒಂದು ಪ್ರಸಕ್ತಿಯಿಂದ ಕೆಲವು ಅವಕಾಶಗಳನ್ನು ದೇವರು ಕೊಡ್ತಿರ್ತಾನೆ. ಅಂಥ ಅವಕಾಶದಲ್ಲಿ ದೈವದತ್ತವಾದ ಲಭ್ಯತೆಯ ಒಂದು ಭಾಗವಹಿಸುವಿಕೆಯಿಂದ ನಾವು ಕೂಡ ಉದ್ಧೃತರಾಗ್ತೇವೆ. ಗಂಗೆ ನಮಗೋಸ್ಕರ ಹರಿತಿಲ್ಲ, ಗರಸ್ತೋರು ಯಾರೋ, ಪ್ರಯತ್ನ ಪಟ್ಟವ್ರು ಯಾರೋ, ಉದ್ಧಾರ ಆದವ್ರು ಯಾರೋ. ಆದರೆ ನಾವು ಉದ್ಧಾರ ಆಗಬೇಕಿದ್ರೆ ಇವತ್ತಿಗೂ ಹರಿತಿದ್ದಾಳೆ. ಹೋ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಚನಾನ ಕ್ಷತೈರಪಿ ಮುಚ್ಚತಿ ಸಕಲ ಪಾಪಾಭ್ಯಾಮ್ ವಿಷ್ಣು ಕಂಚ ಗಚ್ಚತಿ ಅಲ್ವಾ. ಹಾಗೆ ಯಾರೋ ಕೊಟ್ಟಿದ್ದಾರೆ, ಯಾರೋ ಕಟ್ಟಿದ್ದಾರೆ, ಪ್ರತಿಷ್ಠೆ ಮಾಡಿದ್ದಾರೆ, ಎಲ್ಲ ಇದೆ. ನಮಗೆ ಹೋಗ್ತೇ ಇದ್ದಷ್ಟು ಸಂಬಂಧದಿಂದ ಇದರ ಲಾಭವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹನುಮಂತರಾಯರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮುಗಿಸ್ತಾ ಇದ್ದೇನೆ. 9 ಗಂಟೆ ಆಗೋಯ್ತು, ನಂಗೆ ಕೊಟ್ಟಿದ್ದು 7 ಕಾಲು ಅಂದರೆ ನಿನ್ನೆ 20 ನಿಮಿಷ ಅರ್ಧ ಗಂಟೆ ಎಂದಿದ್ರು ದೇವ್ರನಾಮ ಇದೆ ಅಂತ, ಇವತ್ತೇನು ಅನ್ಲಿಲ್ವಾದ್ದರಿಂದ ನಾನು ನಾಳೆ ಊರಿಗೆ ಹೋಗ್ತೇನೆ. ಆದ್ದರಿಂದ ಇನ್ನು ಹೊಸ್ದಾಗಿ ಹೋಗೋರು ಬರೋರು ಯಾರು ಇಲ್ಲವಾದ್ದರಿಂದ ಎಷ್ಟು ಗಟ್ಟಿ ಕಾಳುಗಳು ಉಳ್ಕೋಬೇಕೋ ಅದು ಅಷ್ಟು ಗಟ್ಟಿ ಕಾಳು ಉಳ್ಕೊಂಡಿದೆ. ಆದ್ದರಿಂದ ಬಂದೋರು ಇರೋರು ಮುಂದೆ ಬರೋರು ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ. ಯಾಕೆಂದರೆ 3 ಕಾಲದ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ವ್ಯಾಸಾಯ ಭೂಮಿನೇ ಸಕೃತಾನಿ ತಾವತ್ತು. ಬಂದವರು, ಮುಂದೆ ಬರುವವರು, ಈವಾಗ ಇರುವವರು ಎಲ್ಲರ ಕರ್ಮಗಳನ್ನು ಕೂಡ ಶ್ರೀಹರಿ ಸ್ವೀಕಾರ ಎಂಬತಕ್ಕಂಥದ್ದು ಮಾಡಿ ಫಲದಾಯಕನಾದ ಪರಮಾತ್ಮ ಫಲಮತ ಉಪಪತ್ತೇ ಹೇ ಓಂ ಅಂತ ಫಲವನ್ನು ದೇವರು ಕೊಡಲಿ. ಅಂಥ ಭವ್ಯತೆಯ ಕೀರ್ತಿಯ ಸ್ಥಾನವಾಗತಕ್ಕಂಥದ್ದನ್ನು ನಾವು ಕಣ್ಣಾರ ನೋಡಬೇಕು, ಕಿವಿಯಾರ ಕೇಳಬೇಕು, ಭಾಗವಹಿಸಬೇಕು, ಸಂತೋಷ ಪಡಬೇಕು ಎಂಬತಕ್ಕಂಥ ಔತ್ಸುಕರ ಭಾವುಕರಲ್ಲಿ, ಆಧ್ಯಾತ್ಮ ಬಂಧುಗಳಲ್ಲಿ ನಾವು ಕೂಡ ಒಬ್ಬರು ಎಂಬತಕ್ಕಂಥ ಜ್ಞಾನ ನಮ್ಮ ಹನುಮಂತರಾಯರಿಗೆ ಇರಲಿ, ಅದನ್ನು ದೇವರು ಕೊಡಲಿ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕ್ಷಮ್ಯಾನಿದು.